ಕಳೆದ ಕ್ಲಾಸ್ನಲ್ಲಿ ದತ್ತ ಸ್ವಾತಂತ್ರ್ಯ ಹಾಗೂ ಜೀವ ಕರ್ತೃತ್ವದ ವಿಚಾರದ ಬಗ್ಗೆ ದಾವಣಗೆರೆ ಭೀಮರಾಯರ ತತ್ವಸುವಾದಿ ವ್ಯಾಖ್ಯಾನದ ಹಿನ್ನೆಲೆಯಿಂದ ಕೆಲವು ವಿಷಯಗಳನ್ನು ಕಂಡಿದ್ದೇವೆ. ಅದರನ್ನೇ ಇವತ್ತು ಮುಂದುವರೆಸುತ್ತಾ ಸಂಕರ್ಷನೋಡರ ವ್ಯಾಖ್ಯಾನ, ಅದರಲ್ಲಿ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಈ ಮೂರು ಗುಣಗಳ ದೇವರ ಮೂರು ರೂಪಗಳು ಅಥವಾ ಮೂರು ಗುಣಗಳು ಅಂತ ಏನ್ ಕರಿತಾ ಇದ್ದೇವೆ, ದತ್ತ ಸ್ವಗತ ಸರ್ವ ಅಂತೇಳಿ, ಆ ಮೂರು ಜೀವನದಲ್ಲಿ ಪ್ರವೇಶ ಮಾಡಿದ ಮೇಲೆ, ಸೃಷ್ಟಿ ಆರಂಭದಲ್ಲಿ ಪ್ರವೇಶ ಮಾಡಿದ ಮೇಲೆ ಇವರ ಈ ಗುಣಗಳ ಕಾರ್ಯ ಹೇಗಿರುತ್ತೆ, ಪ್ರಾಚುರ್ಯ ಅಪ್ರಾಚುರ್ಯ ವಿಷಯದಿಂದ ತಿಳಿಸ್ತಾ ಇದ್ದಾರೆ ಅನ್ನಮಾತ. ಅದನ್ನ ಇದಾದ್ಮೇಲೆ ನೋಡೋಣ. ಸೊ ಕಳೆದ ಕ್ಲಾಸ್ ನಲ್ಲಿ SBBM ಸೈಟ್ ನಲ್ಲಿ ಕೂಡ, ಹೊಸ SBBM ಸೈಟ್ ನಲ್ಲಿ ಇವೆಂಟ್ಸ್ ಅಂತೇಳಿ ಒಂದು ಪೇಜ್ ನಲ್ಲಿ ಇದರ ಹಿನ್ನೆಲೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೊಡೋದಾಗಿದೆ. ಅದರಲ್ಲಿ ಏನನ್ನ ತಪ್ಪುಗಳು ಇದ್ರೆ ದಯಮಾಡಿ ತಿಳಿಸ್ಬೇಕಂತ ಪ್ರಾರ್ಥನೆ. ಅದರಲ್ಲಿ ಏನನ್ನ ಸಂಶಯಗಳು ಅಥವಾ ತಪ್ಪುಗಳು ಕಂಡ್ರೆ, ಸಂಶಯಗಳಿದ್ರೆ ಅದನ್ನ ಕ್ವಶನ್ ಆನ್ಸರ್ ಸೆಷನ್ಸ್ ನಲ್ಲಿ ನಾವು ಕ್ಲಾರಿಫೈ ಮಾಡ್ಕೋಬಹುದು. ಅದರಲ್ಲಿ ತಪ್ಪುಗಳು ಕಂಡು ಬಂದ್ರೆ ಡೆಫಿನೆಟ್ಲಿ ಕರೆಕ್ಟ್ ಮಾಡ್ಕೋಬೇಕು. ಸೊ ಅದು ಕೂಡ ಒಂದು ವಿಷಯ. ಸೊ ಅದರಲ್ಲಿ ಕೆಲವು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೇವೆ. ಸೊ ಕಳೆದ ಕ್ಲಾಸ್ ನಲ್ಲಿ ಜೀವ ಅಂತಂದ್ರೆ ಯಾರು ಅಂತೇಳಿ ಡೆಫಿನೇಷನ್ ತಿಳ್ಕೊಂಡಿದ್ದೇವೆ. ಜೀವ ಅಂತಂದ್ರೆ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿ ಯಾರಲ್ಲಿ ಉಂಟೋ ಅವನು ಜೀವ ಅಂತ ಅನ್ಸ್ಕೊಳ್ತಾನನ್ ಮಾತು. ಸೊ ಈ ಜ್ಞಾನ, ಇಚ್ಛಾ, ಕ್ರಿಯಾಶಕ್ತಿಗಳು ಜೀವನಲ್ಲಿ ಉಂಟು ಅಂತೇಳಿ ಮುಂಚಿತವಾಗಿ ತಿಳಿಸ್ತಾ ಇದ್ದಾರೆ. ಅದಾದ್ಮೇಲೆ ಈ ಜೀವನಿಗೆ ಕರ್ತೃತ್ವ ಉಂಟಾ ಇಲ್ಲ, ಕ್ರಿಯಾಶಕ್ತಿ ಉಂಟು ಅಂತ ಹೇಳಿದ ಮೇಲೆ ಕರ್ತೃತ್ವ ಉಂಟಾ ಇಲ್ಲ, ಈ ಕರ್ತೃತ್ವ ಇದ್ರೆ ಎಂಥ ಕರ್ತೃತ್ವ ಅಂತೇಳಿ ಅದರ ಬಗ್ಗೆ ವಿಚಾರ ಮಾಡುತ್ತಾ, ಎಲ್ಲಿ ಸ್ವಾತಂತ್ರ್ಯ ಉಂಟು ಅಲ್ಲಿ ಕರ್ತೃತ್ವ ಉಂಟು, ಎಲ್ಲಿ ಕರ್ತೃತ್ವ ಉಂಟು ಅಲ್ಲಿ ಸ್ವಾತಂತ್ರ್ಯ ಉಂಟು ಅಂತೇಳಿ ಪಾಣಿನಿ ಸೂತ್ರ ಹೇಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜೀವನಿಗೆ ಕರ್ತೃತ್ವ ಉಂಟು, ಜೀವನ ಡೆಫಿನೇಷನ್ ಅಲ್ಲಿ ಕರ್ತೃತ್ವ ಉಂಟು ಅಂತಂದ ಮೇಲೆ ಜೀವನಿಗೆ ಸ್ವಾತಂತ್ರ್ಯ ಇರಲೇಬೇಕು. ಆದರೆ ಮಧ್ವಾಚಾರ್ಯರು ಹೇಳಿದಂತೆ, ತತ್ವ ಸಂಖ್ಯಾನದಲ್ಲಿ ಮಧ್ವಾಚಾರ್ಯರು ತಿಳಿಸಿಕೊಟ್ಟಂತೆ ಎರಡೇ ತತ್ವಗಳುಂಟು, ಒಂದು ಸ್ವತಂತ್ರ ತತ್ವ, ಇನ್ನೊಂದು ಅಸ್ವತಂತ್ರ ತತ್ವ. ಸ್ವತಂತ್ರ ತತ್ವ ಬಂದು ಶ್ರೀಮನ್ ನಾರಾಯಣ, ಅವನೊಬ್ಬನೇ ಸ್ವತಂತ್ರ ತತ್ವ. ಅವನನ್ನು ಬಿಟ್ಟು ರಮಾದೇವಿಯರೆಂದು ಹಿಡ್ಕೊಂಡು ಅಕ್ಷರಳು, ಅವಳನ್ನೂ ಸಹ ಹಿಡ್ಕೊಂಡು ಎಲ್ಲಾ ಜೀವರಾಶಿಗಳು, ಯಾರು ಕ್ಷರರಂತ ಅನ್ಸ್ಕೊಳ್ತಾ ಇದ್ದಾರೆ ಎಲ್ಲರೂ ಅಸ್ವತಂತ್ರ ತತ್ವಗಳು ಅಂತ ಹೇಳ್ತಾ ಇದೆ. ಸೊ ಮತ್ತೆ ಜೀವ ಅಸ್ವತಂತ್ರ ತತ್ವ ಆದ್ಮೇಲೆ ಅವನಿಗೆ ಪಾಣಿನಿ ಸೂತ್ರ ಹೇಗೆ ಕೂಡಿಸೋದು ಅಂತೇಳಿ ಒಂದು ವಿಚಾರ ಬಂದಿತ್ತು. ಸೊ ಹಾಗೆ ಅವಾಗ ಹೇಳ್ತಾ ಇದ್ದಾರೆ ಶಾಸ್ತ್ರಕಾರರು, ಅವನು ಸ್ವತಂತ್ರ ಕರ್ತನಲ್ಲ, ಅವನು ಪರಾಧೀನ ಕರ್ತೃ, ಕರ್ತೃತ್ವ ಉಂಟು ಅವನಲ್ಲಿ, ಆದ್ರೆ ಎಂಥದಪ್ಪ ಅಂತಂದ್ರೆ ಅದು ಪರಾಧೀನ ಕರ್ತೃತ್ವ ಅಂತ. ಕರ್ತೃತ್ವ ಉಂಟು ಆದ್ರೆ ಅದು ಪರಾಧೀನ ಕರ್ತೃತ್ವ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆಯ್ತು, ಜೀವನಿಗೆ ಪರಾಧೀನ ಕರ್ತೃತ್ವ ಉಂಟು, ಆದ್ರೆ ಈ ಪರಾಧೀನ ಕರ್ತೃವಾದ ಜೀವನಿಗೆ ಶಾಸ್ತ್ರದಲ್ಲಿ ಹೇಳಿರತಕ್ಕಂತ ವಿಧಿ ನಿಷೇಧಗಳು ಅದು ಹೇಗೆ ಅನ್ವಯಿಸ್ತವೆ, ಮತ್ತೆ ಅವನು ಫಲಕ್ಕೆ ಹೇಗೆ ಭಾಗಿಯಾಗ್ತಾನೆ, ಅವನಿಗೇನೋ ಸ್ವಾತಂತ್ರ್ಯ ಇಲ್ಲ, ಅವನು ಪರಾಧೀನ ಕರ್ತೃ, ಭಗವಂತ ಏನ್ ಮಾಡಿಸ್ತಾನೋ, ಒಂದು ಗೊಂಬೆ ಅಂತಾಯ್ತು, ಒಂದು ಗೊಂಬೆ, ಒಬ್ಬನ ಗೊಂಬೆ ಆಡ್ತವನು ಅದು ಹೇಗೆ ಮಾಡಿಸ್ತಾನೋ ಹಾಗೆ ಮಾಡಿದಂತೆ ಆಯ್ತು. ಹಾಗಾಗಿ ಜೀವನಿಗೆ ಶಾಸ್ತ್ರದಲ್ಲಿ ಹೇಳಿರತಕ್ಕಂತ ಶಾಸ್ತ್ರವಾಕ್ಯಗಳು ಜೀವನಿಗೆ ಹೇಗೆ ಅಪ್ಲೈ ಮಾಡ್ಬೇಕು, ಮುಂಚಿತವಾಗಿ ಅಪ್ಲೈ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಅವೆಲ್ಲ ವ್ಯರ್ಥ ಆಗುತ್ತೆ. ಶಾಸ್ತ್ರದಲ್ಲಿ ಹೇಳಿದ ಯಾವ ವಿಷಯನು ವ್ಯರ್ಥ ಹೋಗ್ಲಕ್ಕಿಲ್ಲ. ಹಾಗಾದ್ಮೇಲೆ ಮತ್ತೆ ವ್ಯರ್ಥ ಆಗದಂತ ವಿಧಿ ನಿಷೇಧಗಳು ದೇವರಿಗೆ ಹಚ್ಚಲಕ್ ಆಗೋದಿಲ್ಲ, ದೇವರಿಗೆ ಅಪ್ಲೈ ಆಗೋದಿಲ್ಲ, ಜಡಕ್ಕೆ ಅದು ಉಪಯೋಗ ಇಲ್ಲ. ಹಾಗಾಗಿ ಮಧ್ಯದಲ್ಲಿ ಉಳ್ಕೊಂಡಿದ್ದು ಜೀವ. ಸೊ ಹಾಗಾಗಿ ಜೀವನಿಗೆ ಅಪ್ಲೈ ಆಗ್ಬೇಕದು ಅಂತೇಳಿ ಮತ್ತೆ ಇನ್ನೊಂದು ವಿವಾದ ಬರುತ್ತೆ. ಸೊ ಅವಾಗೆ ದತ್ತ ಸ್ವಾತಂತ್ರ್ಯ ಅಂತೇಳಿ ಒಂದು ಭಗವಂತನ ರೂಪಗಳ ಬಗ್ಗೆ ಡೆಫಿನೇಷನ್ ಕೊಡ್ತಾರನ್ನ ಮಾತು. ಭಗವಂತ ಜೀವನ ಯೋಗ್ಯತಾನುಸಾರ ಹೇಗೆ ಕಾರ್ಯಗಳನ್ನು ಮಾಡಿಸಿ, ಜೀವನ ಪರವಾಗಿ ಅವನಿಗೆ ಹೇಗೆ ಕಾರ್ಯಗಳನ್ನು ಮಾಡಿಸಿ ಜೀವನಿಗೆ ಈ ಒಂದು ಕರ್ಮ ಬಂಧನವನ್ನು ಉಂಟು ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ಹಿನ್ನೆಲೆಯಿಂದ ದತ್ತ ಸ್ವಾತಂತ್ರ್ಯ ಎಂಬ ಒಂದು ವಿಷಯವನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರನ್ನ ಮಾತು. ಸ್ವಾತಂತ್ರ್ಯ ಅಂತೇಳಿ ಭಗವಂತನ ಗುಣ ಅಂತೇಳಿ ನಾವು ತಿಳ್ಕೊಂಡ್ವಿ. ಸ್ವಾತಂತ್ರ್ಯ ಎಂಬುದು ಭಗವಂತನ ಗುಣ, ಭಗವಂತನಿಗೆ ಮೀಸಲಾದ ಒಂದು ಗುಣ ಅದು. ಜೀವನಿಗೆ ಅದು ಮೀಸಲಾದ ಗುಣವಲ್ಲ, ಜೀವನು ಅಸ್ವತಂತ್ರ, ಲಕ್ಷ್ಮೀದೇವಿಯು ಅಸ್ವತಂತ್ರಳೆ. ಸೊ ಹಾಗಾಗಿ ಜೀವನಿಗೆ ಮೀಸವಾಗದಂತಹ ಗುಣವನ್ನು ಜೀವನಿಗೆ ದೇವರು ಕೊಟ್ಟ ಅಂತೇಳಿ ಶಾಸ್ತ್ರದಲ್ಲಿ ವಿಷ್ಣು ರಹಸ್ಯಾದಿ ಗ್ರಂಥಗಳಲ್ಲಿ ಬರುತ್ತೆ. ದೇವರು ದತ್ತ ಅಂತಂದ್ರೆ ಕೊಟ್ಟ ಅಂತೇಳಿ ಬರುತ್ತೆ ಮತ್ತೆಲ್ಲಾ ಕಡೆ. ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ ಸ್ವಾತಂತ್ರ್ಯ ಎಂಬುದು ದೇವರ ಗುಣ, ದೇವರ ಗುಣಕ್ಕೂ ದೇವರ ರೂಪಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ, ಅವನ ಅವಯವಗಳಿಗೂ ಅವನ ಆಯಸ್ಗಳಿಗೂ ಯಾವ ವ್ಯತ್ಯಾಸನೂ ಇಲ್ಲ. ಹೀಗಿದ್ದ ಪಕ್ಷದಲ್ಲಿ ದೇವರು ಒಂದು ಗುಣ ಜೀವನಕ್ಕೆ ಕೊಟ್ಟ ಅಂತಂದ್ರೆ ಅದು ಕೊಡೋದಿಲ್ಲ. ಸೊ ಹಾಗಾಗಿ ಕೊಟ್ಟ ಅಂತಂದ್ರೆ ಏನ್ ಅರ್ಥ ಮಾಡಬೇಕು ಅಂತಂದ್ರೆ, ಕೊಟ್ಟ ಅಂಬೋದು ತಾನು ಇಟ್ಟ ಅಥವಾ ಅದೇ ರೂಪದಿಂದ ತಾನು ಪ್ರವೇಶಿಸಿದ ಅಂತೇಳಿ ತಗೊಳ್ಬೇಕು ಅಂತೇಳಿ ಜ್ಞಾನಗಳು ತಿಳ್ಕೊಡ್ತಾ ಇದ್ದಾರೆ ನನ್ನ ಮಾತು. ಹಾಗೆ ಭಗವಂತ ಜೀವನಲ್ಲಿ ಮೂರು ರೂಪಗಳಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಸೃಷ್ಟಿಯ ಆರಂಭದಲ್ಲಿ ಅಂತೇಳಿ ತಿಳಿಸ್ತಾ ಇದ್ದಾರೆ. ಮೂರು ರೂಪಗಳು ಯಾವುದು ಅಂತಂದ್ರೆ, ದತ್ತ ಸ್ವಾತಂತ್ರ್ಯ ರೂಪ, ಭಗತ ಸ್ವಾತಂತ್ರ್ಯ ರೂಪ, ಸರ್ವ ಸ್ವಾತಂತ್ರ್ಯ ರೂಪ ಅಂತೇಳಿ ಮೂರು ರೂಪಗಳಿಂದ ಭಗವಂತ ಜೀವನಲ್ಲಿ ಅವನ ಅಸೃಜ್ಯಾವಸ್ಥೆಯಿಂದ ಅಸೃಜ್ಯಾವಸ್ಥೆಗೆ ಜೀವನವನ್ನು ಕರ್ಕೊಂಡು ಬಂದ ಮೇಲೆ ಈ ರೂಪಗಳಿಂದ ಜೀವನಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಈ ರೂಪಗಳಿಂದ ಭಗವಂತ ಎಲ್ಲಾ ಕಾರ್ಯಗಳನ್ನು ಜೀವನ ಪರವಾಗಿ ತಾನು ಮಾಡ್ತಾ ಇದ್ದಾನೆ, ಜೀವನ ಸಲುವಾಗಿ ಅವನು ಸಾಧನೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಅನ್ಮಾತು. ಹಾಗೆ ದಾಸರಾಯರ ವಾಕ್ಯಗಳನ್ನು ನೋಡಿದ್ರೆ ಜಯಜವಿಠಲರು ಅವ್ರು ಹೇಳ್ತಾರೆ ಅನ್ಮಾತು, ಸಾಧನ ಆಗುವಂತ ಯಾಕೆ ಒದ್ದಾಡ್ಬೇಕು ನಾನು, ಮಾಧವನೇ ಎನ್ನಾಮ ಧರಿಸಿ ನೀ ಮಾಡ್ಪೆ ಸಾಧನವ ಅಂತ ಹೇಳ್ತಾರೆ ಅನ್ಮಾತು. ಹಾಗೆ ಎಷ್ಟೋ ದಾಸರಾಯರು ಅವರ ಒಂದು ವಾಕ್ಯಗಳಲ್ಲಿ ಈ ಒಂದು ಮಾತನ್ನು ತಿಳಿಸಿದ್ದಾರೆ, ಭಗವಂತ ನಮ್ಮ ಪರವಾಗಿ ತಾನು ಹಿಡಿಗತಾ ಇದ್ದಾನೆ ಅನ್ಮಾತು. ನಮ್ಮ ಸಾಧನ ನಮಗೆ ಅವರವರ ಕ್ರೀಡೆ, ಯಾಕಪ್ಪ ಭಗವಂತಗೆ ಯಾಕೆ ಇಷ್ಟು ಕಷ್ಟಪಡಬೇಕು ಭಗವಂತ ಅಂತಂದ್ರೆ, ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ, ಅವನಿಗೆ ಯಾಕಪ್ಪ ಇದಷ್ಟು ಯಾಕೆ ಇಷ್ಟು ಕಷ್ಟಪಡಬೇಕು ಅವನು ಪ್ರತಿಯೊಬ್ಬ ಜೀವರಲ್ಲಿ ಈ ಮೂರು ರೂಪಗಳಿಂದ ಹೊಕ್ಕಿ ಅವನ ಪರವಾಗಿ ಅವನ ಸಾಧನೆ ಮಾಡಿ ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ ಕೇಳಿದ್ರೆ, ಅವರಿಗೆ ಅವರವರ ಗತಿಗಳು ಕೊಡಬೇಕು. ಅದು ಭಗವಂತ ತಾನು ತನ್ನ ಕಾರುಣ್ಯವನ್ನ ಅಲ್ಲಿ ತೋರಿಸ್ತಾ ಇದ್ದಾನೆ ಅನ್ಮಾತು. ಭಗವಂತನ ಕಾರುಣ್ಯ ಅಲ್ಲಿ ನಮಗೆ ಕಾಣ್ತಾ ಇದೆ. ಭಗವಂತ ಕರುಣಾಳ ಆದ ಕಾರಣ ಜೀವನಿಗೆ ಸೀಡ್ ರೂಪವಾಗಿ ಹಾಗೆ ಇಟ್ಬಿಟ್ರೆ ಅಸೃಜ್ಯಾವಸ್ಥೆಯಲ್ಲಿ ಅದನ್ನ ಮುಂದೆ ಕರ್ಕೊಂಡು ಹೋಗ್ದಾಗಿದ್ರೆ, ಸಾಧನ ಮಾಡಿಸಿ ಅವನಿಗೆ ಅವನ ನಿಜ ಸ್ವರೂಪವನ್ನು ಕೊಡದಾಗಿದ್ರೆ ಉಪಯೋಗಿಸದೆ ಹೋಗುತ್ತೆ. ಅದೇನೋ ಅದರಲ್ಲಿ ಆ ಜೀವನಿಗೆ ತನ್ನದಾದ ಒಂದು ಆನಂದ ಆದ್ಮೇಲೆ ಒಂದು ತನ್ನದಾದ ಒಂದು ಜ್ಞಾನ ಭಕ್ತಿಗಳನ್ನು ಕೊಡದಾಗಿದ್ರೆ ಅದಕ್ಕೆ ಡಿನೈ, ಅದರದ ಒಂದು ಪ್ರಾಪರ್ಟಿ ಡಿನೈ ಮಾಡಿದಂತಾಗುತ್ತೆ. ಸೊ ಹಾಗಾಗಿ ಭಗವಂತ ಯಾರಿಗೂ ಏನು ಡಿನೈ ಮಾಡೋದಿಲ್ಲ, ಕರುಣಾಳವನು. ಸೊ ಹಾಗಾಗಿ ಭಗವಂತ ಅವ್ರ ಪರವಾಗಿ ತಾನು ಹೆಣಗ್ತಾ ಇದ್ದೇನೆ, ತಾನು ಸಾಧನೆ ಮಾಡ್ತಾ ಇದ್ದೇನೆ ಅಂತೇಳಿ ಜ್ಞಾನಗಳು ತಿಳಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಿಂದ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯ ಎಂಬ ವಿಷಯಗಳನ್ನು ಇವತ್ತು ನೋಡಿ, ಕೊನೆಗೊಂದು ಮಾತು ಅಂದ್ರೆ ಇದರಲ್ಲಿ ನಿನ್ನೆ ನಾನು ನಿನ್ನೆ ಒಂದು ಬಾಲೋರ್ ಮೇಲ್ ಬಂತು, ಅವರು ಸುವಿದ್ಯನ ತೀರ್ಥರ ಪ್ರವಚನವನ್ನು ಅವಲೋಕಿಸಿ ಅದರ ಹಿನ್ನೆಲೆಯಿಂದ ಒಂದು ಮೇಲ್ ಕೊಟ್ಟು ಕಳಿಸಿದ್ರು. ಅದಾದ್ಮೇಲೆ ನಾನು ಆ ಪ್ರವಚನವನ್ನು ಕೇಳಿದ್ದೀನಿ. ನಿನ್ನೆ ರಾತ್ರಿ ಅದನ್ನು ಕೇಳೋ ಕಾಲಕ್ಕೆ ಸ್ವಲ್ಪ ಸಂಕರ್ಷ ನೋಡಿಗರು ಆದ್ಮೇಲೆ ದಾವಣಗೆರೆ ಭೀಮರಾಯರು ಹೇಳಿದ ವಿಷಯಕ್ಕೆ ಹಾಗೂ ಶ್ರೀಗಳವರು ಪ್ರತಿಪಾದಿಸಿದ ಒಂದು ವಿಷಯಕ್ಕೆ ಸ್ವಲ್ಪ ವ್ಯತ್ಯಾಸ ಕಂಡಂತೆ ಆಗುತ್ತೆ, ಆದರೆ ಅದು ವ್ಯತ್ಯಾಸ ಇರ್ಲಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆ ಎರಡೂ ವಿಷಯಗಳನ್ನು ಮುಂಚೆ ನಾನು ದಾವಣಗೆರೆ ಭೀಮರಾಯರು ಆದ್ಮೇಲೆ ಸಂಕರ್ಷ ನೋಡಿಗರು ಏಕಾಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ. ಈ ವ್ಯಾಖ್ಯಾನಗಳನ್ನು ಮುಂದೆ ಓದ್ಬಿಟ್ಟು ಮುಂಚಿತವಾಗಿ ಓದ್ಬಿಟ್ಟು ಆದ್ಮೇಲೆ ಸುವಿದ್ಯನ ತೀರ್ಥರು ಏನೋ ಒಂದು ಅಪ್ಪಣೆ ಕೊಡಿಸಿದ್ದಾರೆ ಅದನ್ನು ತಿಳಿಸ್ತೇನೆ ನಿಮಗೆ. ಮಧ್ವ ರೇಡಿಯೋನಲ್ಲಿ ಅದು ಉಂಟು, ಹರಿಕಥಾಮೃತ ಸಾರ 60, 61, 62, 63 ಟ್ರ್ಯಾಕ್ಸ್. ಈ ಟ್ರ್ಯಾಕ್ಸ್ ನೀವು ಆರ್ ಪ್ರಾಬ್ಲಿ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ 60 ಅಂಡ್ ಗೋ ಟಿಲ್ 64 or 65. ಈ ಟ್ರ್ಯಾಕ್ಸ್ ನಲ್ಲಿ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಸಂಧಿಗಳ ಬಗ್ಗೆ ಮಧ್ವ ರೇಡಿಯೋನಲ್ಲಿ ಹರಿಕಥಾಮೃತ ಸಾರ ಅವರು ಮಾನ್ವಿಯಲ್ಲಿ ಚಾತುರ್ಮಾಸಕ್ಕೆ ಕೂತ ಕಾಲಕ್ಕೆ ಅಬೌಟ್ 5-6 years ಬ್ಯಾಕ್ ಈ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ವೆಬ್ಸೈಟ್ ನಲ್ಲಿ SUBM ವೆಬ್ಸೈಟ್ ನಲ್ಲಿ ಅದ್ರ ಲಿಂಕ್ಸ್ ಅದ್ರ ಡೀಟೇಲ್ಸ್ ಎಲ್ಲ ಕೊಡ್ತೀವಿ. ಸೊ ಹಾಗಾಗಿ ನೀವು ಕೇಳಬೇಕು ಅದನ್ನ ಕೇಳಿಬಿಟ್ಟು ನಾನು ನಾನು ಏನೋ ಹೇಳಕ್ ಉದ್ಯುಕ್ತನಾಗಿದ್ದೇನೆ, ಅವ್ರು ಹೇಳಿದಾರೆ ಅಂತೇಳಿ ನಾನೇನು ಅವ್ರ ಪರವಾಗಿ ಅವ್ರು ಹೇಳಿದ್ ನಾನು ಇವತ್ತೇನು ತಿಳಿಸ್ತಾ ಇದ್ದೀನಿ ಅದು ಎಷ್ಟುವರೆಗೆ ವ್ಯಾಲ್ಯೂ ಅಂತೇಳಿ ಮುಂಚೆ ಅದನ್ನು ನಾವು ನೋಡ್ಕೊ. ಅದಾದ್ಮೇಲೆ ಒಂದ್ ವೇಳೆ ನಮಗೆ ಅದರಲ್ಲಿ ಡಿಫ್ರೆನ್ಸಸ್ ಒಂದ್ ವೇಳೆ ಕಂಡು ಬಂದ್ರೆ, ಅತ್ರ ಮಹಂತ್ರೋ ಪುಷ್ಪವ್ಯಹ ಅಂದಂತೆ ಶ್ರೀಗಳವರ ಹತ್ರ ನಾವು ಒಂದು ಸಲ ಫೋನ್ ಡಿಸ್ಕಷನ್ ನಲ್ಲಿ ಈ ವಿಷಯಗಳನ್ನು ನಾವು ಚರ್ಚಿಸಿ ಅದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಗಳನ್ನು ಪಡ್ಕೋಬೇಕಂತೇಳಿ ಎಲ್ಲರಲ್ಲಿ ವಿಜ್ಞಾಪನೆ ಮಾಡುತ್ತಾರೆ. ಇವಾಗ ನಾನು ಈ ಎಲ್ಲಿ ಕಳೆದ ಬಾರಿ ಎಲ್ಲಿ ನಾವು ಈ ವಿಷಯವನ್ನು ತಿಳಿಸಿದ್ದೀವಿ ಆ ವಿಷಯಕ್ಕೆ ನಾನು ಹೋಗ್ತಾ ಇದ್ದೇನೆ. ಸೊ ಹೋದ ಪದ್ಯ ಹೋದ್ಸಲ ನಾವು ಕವರ್ ಮಾಡಿದ ಪದ್ಯ ಈ ತರಹ ಇದೆ, ಈಶತ್ವ ಅಲ್ಲಿ ಇಹುದು ಕರ್ತೃತ್ವ, ಹುಲ್ಲು ಮನುಜರಿಗೆ ಕರ್ತೃತ್ವ, ಕರ್ತೃತ್ವವೆಂಬುದು ಎಲ್ಲಿಹುದು ಬರದೇ ಅಪವಾದ ಅಂತೇಳಿ ಜಗನ್ನಾಥ ದಾಸರ ತಿಳಿಸ್ತಾ ಇದ್ದಾರೆ. ಸೊ ಜಗನ್ನಾಥ ದಾಸರಾಯರ ಮಾತು ಹೋದ ಕ್ಲಾಸ್ ನಲ್ಲಿ ತಿಳಿಸಿದಂತೆ ದಾಸರಾಯರ ಹೆಚ್ಚಿನ ದಾಸರಾಯರ ಮಾತುಗಳು ಜೀವನಿಗೆ ಕರ್ತೃತ್ವವಿಲ್ಲ ಅಂತೇಳಿ ಅಂದಂತೆ ಮಾತನಾಡ್ತಾರೆ ಅನ್ಮಾತು. ಆದ್ರೆ ದಾಸರ ಮತ್ತೆ ಶಾಸ್ತ್ರದಲ್ಲಿ ಪರಾಧೀನ ಕರ್ತೃತ್ವ ಉಂಟು ಅಂತ ಹೇಳ್ತಾ ಇದಾರಲ್ಲ, ಈ ಮಾತಕ್ಕೆ ಮತ್ತೆ ದಾಸರಾಯರೆಲ್ಲ ಕರ್ತೃತ್ವವೇ ಇಲ್ಲ ಅಂತೇಳಿ ಹೇಳಿದಂತೆ ಮಾತಾಡ್ತಾ ಇದಾರಲ್ಲ ಅಂತಂದ್ರೆ, ನಾವು ಕರೆಕ್ಟ್ ಆಗಿ ತಿಳ್ಕೋಬೇಕನ್ನ ಮಾತು. ಕರ್ತೃತ್ವ ಉಂಟು, ಪರಾಧೀನ ಕರ್ತೃತ್ವ ದಾಸರಾಯರುಗಳು ಕೂಡ ಅದಕ್ಕೇನು ಅಳಗಳಲಿಲ್ಲ. ಆದ್ರೆ ಈ ಕರ್ತೃತ್ವ ಅನ್ಬೋದು ಪರಾಧೀನ, ಎಂಥ ಪರಾಧೀನ ಅಂತಂದ್ರೆ ಪರಾಧೀನ ತಮ ಅಂದ್ರೆ ಇತ್ತು ಇಲ್ದಂತೆ ಅನ್ನ ಮಾತು. ಆ ಕರ್ತೃತ್ವ ಇದ್ರೂ ಅದು ಇಟ್ ಇಸ್ ನಾಟ್ ಯೂಸ್ಫುಲ್ ಫಾರ್ ಯು, ಅದು ಇದ್ರೂ ಇಲ್ದಂತೆ ಅದು. ಆ ಲೆವೆಲ್ಗೆ ನಿಮಗೆ ಪರಾಧೀನತ್ವ ಭಗವಂತನ ಮೇಲೆ, ಎಷ್ಟು ಬಾರಿ ನೀವು ದೇವರ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಂತಂದ್ರೆ ನಿಮ್ಮ ಕರ್ತೃತ್ವ ನಿಮಗೆ ಆ ಪ್ರಾಪರ್ಟಿ ಇದ್ರೂ ಅದು ಯಾವ ತರನು ಉಪಯೋಗ ಮಾಡ್ಕೊಳಕ್ಕಿಲ್ಲ ಅನ್ನ ಮಾತು. ನೀವು ಯು ಕೆನಾಟ್ ಯೂಟಿಲೈಸ್ ದಟ್ ಪ್ರಾಪರ್ಟಿ ಇನ್ ಎನಿ ಸೆನ್ಸ್ ಅನ್ಲೆಸ್ ಅವನು ಈ ಕರ್ತೃತ್ವದಲ್ಲಿ ತನ್ನ ಕರ್ತೃತ್ವವನ್ನು ಇಟ್ಟು ಅದನ್ನ ಆಕ್ಟಿವೇಟ್ ಮಾಡಿ ತಾನು ನಮ್ಮ ಪರವಾಗಿ ಕರ್ತೃ ಅವನು ಕರ್ತೃ ಆಗಬೇಕು. ಅವನು ಸ್ವತಂತ್ರನ ಕರ್ತೃತ್ವ ಕಾರ್ಯ ಮಾಡಿದ್ರೆ ಆ ಸ್ವತಂತ್ರೇಣ ಮಾಡಿದ ಕಾರ್ಯವನ್ನು ನಾವು ಅವನ್ ಈ ಜೀವ ಕರ್ತೃ ಅಂತ ಅನ್ಸ್ಕೊಂಡು ಅವನ್ ಮಾಡಬಹುದನ್ನ ಮಾತು. ಆ ವಿಧವಾದ ಕರ್ತೃತ್ವ ಉಂಟಾದ ಕಾರಣ ಹೇಳಿದ್ರು ಬಂತು, ಹೇಳ್ದಾಗಿದ್ರು ಬಂತು ಅಂತೀವಲ್ಲ ಆ ತರ ಅನ್ಮಾತು. ಅದು ಹೇಳ್ದಾಗಿದ್ರೇನೆ ವಾಸಿ, ಯಾಕಂದ್ರೆ ಉಂಟು ಆದ್ರೆ ಉಂಟು ಇದ್ದದ್ದು ಉಪಯೋಗ ಬಿಡುವಂತ. ಯಾಕಂತ ಕರ್ತೃತ್ವ ತಗೊಂಡು ಉಪಯೋಗ ಅಂತ ಹೇಳ್ತಾರೆ. ನಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಉಂಟ್ರಿ, ಆದ್ರೆ ನಮ್ಮ ಹತ್ರ ಇಲ್ಲ ಅದು. ಅದು ಒಂದು ಯಾವುದೋ ಒಂದು ಏನೋ ಸಮುದ್ರದಲ್ಲಿ ಮಧ್ಯದಲ್ಲಿ ಎಲ್ಲಿ ಯಾರು ಸೇರ್ಲಕ್ ಎಲ್ಲಿ ಯಾರು ಹೋಗ್ಲಕ್ಕಿಲ್ಲ ಅಂತ ಕಡೆ ನಮ್ಮ ಪೂರ್ವಿಕರು ಯಾರು ಇಟ್ಬಿಟ್ಟಿದ್ದಾರೆ. ಇವತ್ತು ಹೋಗಿ ಅದನ್ನ ತೆಗೆಯೋ ಹಾಗೆ ಇಲ್ಲ ಅಂತ ಪ್ಲೇಸ್ ನಲ್ಲಿ ಹೋಗಿ ಅಂದ್ರೆ ನಿಮ್ಮ ಹತ್ರ 10 ಲಕ್ಷ ರೂಪಾಯಿ ಇದ್ದು ಏನು ಉಪಯೋಗ ಉಂಟು ಅಂತ ನಿಮ್ ಬರೀ ಪೇಪರ್ ಮೇಲೆ ಇಟ್ಕೋಬೇಕಷ್ಟೇ. ನಿಮ್ ಪೂರ್ವಿಕರು ಬರೆದಿಟ್ಟು ಹೋಗಿದ್ದಾರೆ 10 ಲಕ್ಷ ರೂಪಾಯಿ ನಮ್ಮ ನಿಮ್ದಾಗಿದೆ, ಅದು ಒಂದು ಸ್ಥಳದಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಯಾರು ಹೋಗ್ಲಕ್ ಆಗೋದಿಲ್ಲ, ಏನು ಉಪಯೋಗ ಆ ತರ ಆಗುತ್ತೆ ಅನ್ನ ಮಾತು. ಅಂದ್ರೆ ಕರ್ತೃತ್ವ ಉಂಟು ಇದ್ರು ಅದು ಯಾವ ವಿಧವಾಗಿ ಉಪಯೋಗ ಇಲ್ಲ ಅನ್ನ ಮಾತು. ಭಗವಂತ ತಾನು ಅದಕ್ಕೆ ಪ್ರಚೋದನೆ ಕೊಟ್ಟು ತಾನು ಕರ್ತೃನಾಗಿ ತಾನು ಪರಮ ಕರ್ತೃನಾಗಿ ನಿಂತ್ಕೊಂಡು ಮಾಡಿದ್ರೆ ಮಾತ್ರ ಉಂಟು, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಿ ದಾಸರಾಯರುಗಳು ಏನಂತಾರೆ, ಅಂತ ಕರ್ತೃತ್ವನ ಯಾಕೆ ಏನು ಜಮ್ಮ ಕೊಚ್ಕೊಳ್ತೀವಿ ಅದ್ರನ್ನ, ಕರ್ತೃತ್ವ ಉಂಟು ಕರ್ತೃತ್ವ ಉಂಟು ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾನು ಕರ್ತೃ ಕರ್ತೃ ಅಂತ ಯಾಕೆ ಹೊಡ್ಕೊಳ್ತೀನಿ, ಯಾವ್ದು ಉಪಯೋಗ ಇಲ್ಲನು ಅದ್ರ ಬಗ್ಗೆ ಯಾಕೆ ನೀನು ಜಮ್ಮ ಕೊಚ್ಕೊಳ್ತೀನಿ. ಹಾಗಾಗಿ ದಾಸರಾಯರಂತಾರೆ ಆದ್ರೆ ಹೇಳೋದೇ ಬೇಡ, ಡೋಂಟ್ ಇವನ್ ಮೆನ್ಷನ್ ಅಬೌಟ್ ದಟ್ ಕರ್ತೃತ್ವ, ಜಸ್ಟ್ ಸರೆಂಡರ್ ಟು ಶ್ರೀಹರಿ ಅಂತ ಹೇಳ್ತಾ ಇದಾರೆ ಅನ್ಮಾತು. ಆ ಒಂದು ಸ್ಪಿರಿಟ್ ನಲ್ಲಿ ಮಾತಾಡಿದ್ದನ್ ಮಾತು. ಹಾಗಾಗಿ ದಾಸರಾಯರುಗಳು ಜೀವನಿಗೆ ಪರಾಧೀನ ಕರ್ತೃತ್ವನು ಇಲ್ಲ ಅಂತೇಳಿ ಕರ್ತೃತ್ವ ಅಂಬಟ್ಟು ಹೊರಡೆ ಜೀವನಿಗೆ ಕೂರಿಸಬಾರ್ದು ಅಂತ ಹೇಳಕ್ ಹೊರಟಿಲ್ಲ ದಾಸರಾಯರು ಯಾರು. ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ಎಲ್ಲಿವರೆಗೆ ನೋಡಿದ್ ಬಂದ್ರೆ ಪ್ರತಿಬಿಂಬಕ್ರಿಯಾಯಾಹ ಬಿಂಬಕ್ರಿಯಾ ಅನಸ್ಯೂತತ ಯದಾ ಸ್ನಾತಿ ತದಾ ಸ್ನಾತಿ ಯದಾ ಅವಸ್ತಿ ತದೈವ ಸಹ ಕಿಮತ್ರ ಬಹುನೋಕ್ತೇನ ನಾ ಅಕೃತಂ ಕ್ರಿಯತೆ ಜನೈಹಿ. ಚಾಂಡಿಲ್ಯ ತತ್ವ, ಬಿಂಬನು ಉಂಡರೆ ಪ್ರತಿಬಿಂಬನು ಉಣ್ಣುವನು, ಮಾತಾಡಲು ಮಾತನಾಡುವನು, ಹೆಚ್ಚೇನು ಬಿಂಬ ಮಾಡದ ಏನನ್ನೂ ಪ್ರತಿಬಿಂಬನು ಮಾಡನು ಎಂಬುದು ಜೀವನ ಅಸ್ವಾತಂತ್ರ್ಯವನ್ನು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಬಿಂಬಕ್ರಿಯಾ ಅನುಸ್ಯೂತತ ಎಂದರೆ ಬಿಂಬದ ಕ್ರಿಯವನ್ನು ಅನುಸರಿಸುವಿಕೆ. ಬಿಂಬಕ್ರಿಯಾ ಪ್ರವೇಶವುಳ್ಳದ್ದು, ಒಳಸೂಸಿರುವುದು ಎಂದರ್ಥ. ಮಯೈವ ದತ್ತಂ ಸ್ವಾತಂತ್ರ್ಯಂ ಕೇವಲೇಷ್ವಪಿ ಕರ್ಮಸು ತಾವನ್ ಮಾತ್ರೇಣ ಸಮ್ಮುಗ್ಧಾಃ. ಸ್ವಾತಂತ್ರ್ಯಂ ಮನ್ಯತೆ ನಿಜಂ ಸ್ವಾತಂತ್ರ್ಯೇ ಅಪಹೃತೆ ಪಶ್ಚಾತ್ ಜಾನಂತಿ ಪರತಂತ್ರತಾಂ. ಕಾಣಿದ ತತ್ವ ಎಂದರೆ ಕೇವಲ ಕರ್ಮ ಮಾಡುವುದರಲ್ಲಿ ಫಲದಲ್ಲ, ನನ್ನಿಂದಲೇ ಸ್ವಾತಂತ್ರ್ಯವು ಕೊಡಲ್ಪಟ್ಟಿದೆ. ಇಷ್ಟು ಮಾತ್ರದಿಂದ ಮೋಹಿತರಾಗಿ ಜೀವರು ಸ್ವಾತಂತ್ರ್ಯವು ತಮ್ಮದೆಂದು ತಿಳಿಯುತ್ತಾರೆ. ನಾನು ಸ್ವಾತಂತ್ರ್ಯವನ್ನು ಹಿಂದೆ ತೆಳೆದುಕೊಂಡಾಗ ತಮ್ಮ ಪಾರತಂತ್ರ್ಯವನ್ನು ತಿಳಿಯುತ್ತಾರೆ. ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಗೀತಾ ಎಂದರೆ ನಿನಗೆ ಕರ್ಮದಲ್ಲಿ ಮಾತ್ರ ಅಧಿಕಾರವು, ಫಲ ವಿಷಯದಲ್ಲಿ ಅಲ್ಲ. ಈ ಮುಂತಾದ ಶಾಸ್ತ್ರ ವಾಕ್ಯಗಳಿಂದಲೂ ರಾಜನು ಅಮಾತ್ಯರಲ್ಲಿ ಅಧಿಕಾರವನ್ನು ವಿಭಾಗಿಸಿಕೊಡುವಂತೆ ಎಂಬ ಮುಂತಾದ ದೃಷ್ಟಾಂತಗಳಿಂದಲೋ ಜೀವರಿಗೆ ಪರಮಾತ್ಮನು ಸ್ವಾತಂತ್ರ್ಯವನ್ನು ಕೊಟ್ಟಿರುವನೆಂಬ ಭ್ರಮೆಯು ಉಂಟಾಗುತ್ತದೆ. ಅಲ್ಲದೆ ತನ್ನ ಸ್ವಾತಂತ್ರ್ಯವನ್ನು ರಮಾಬ್ರಹ್ಮಾದಿಗಳಲ್ಲಿ ವಿಭಾಗಿಸಿ ದಾನ ಮಾಡಿದನೆಂಬ ವಿಸ್ತಾರವಾದ ನಿರೂಪಣೆಗಳು ವಿಷ್ಣು ರಹಸ್ಯ ಮೊದಲಾದ ಗ್ರಂಥಗಳಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಸ್ವಾತಂತ್ರ್ಯ ದಾನವೆಂಬುದರ ಸರಿಯಾದ ಅರ್ಥವನ್ನು ತಿಳಿಯಬೇಕಾದುದು ಅತ್ಯವಶ್ಯಕ. ಸ್ವಾತಂತ್ರ್ಯವೆಂಬುದು ಪರಮಾತ್ಮನಲ್ಲಿ ಮಾತ್ರ ನಿಷ್ಠವಾದ ಗುಣ. ಲಾಸ್ಟ್ ಕ್ಲಾಸ್ ನಲ್ಲಿ ಓದಿದ್ದು ಮತ್ತೆ ಓದ್ತಾ ಇದ್ದೀನಿ ಲಿಂಕ್ ಕೊಡ್ಲಿಕ್ಕೆ. ಪರಮಾತ್ಮನಿಗೂ ಅವನ ಗುಣಗಳಿಗೂ ಯಾವ ಭೇದವೂ ಇಲ್ಲ, ಗುಣಗಳೇ ಅವನ ಸ್ವರೂಪವು. ಆದ್ದರಿಂದ ಸ್ವಾತಂತ್ರ್ಯವನ್ನು ಅಂದರಿಗೆ ಕೊಡುವುದೆಂದರೆ ತಾನೇ ಅವರಲ್ಲಿ ಇರುವುದೆಂದರ್ಥ. ಪರಮಾತ್ಮನ ಜ್ಞಾನಾನಂದಾದಿ ಗುಣಗಳಂತೆ ಸ್ವಾತಂತ್ರ್ಯ ಗುಣವು ಅಪರಿಮಿತವಾದುದು. ಅಪಾರವಾದ ಸ್ವಾತಂತ್ರ್ಯ ಗುಣದಲ್ಲಿ ಒಂದಂಶವನ್ನು ತೆಗೆದು ವಿಭಾಗಿಸಿ ಅದನ್ನು ಪುನಃ ಪುನಃ ನಾನಾ ಅಂಶಗಳನ್ನಾಗಿ ವಿಭಾಗಿಸಿದರೂ ಆ ಎಲ್ಲಾ ಅಂಶಗಳು ಅಪರಿಮಿತಗಳೇ ಆಗಿರುವವು. ಪರಮಾತ್ಮನು ಅನಂತಾನಂತ ಗುಣವುಳ್ಳವನು. ಪ್ರತಿಯೊಂದು ಅಂಶವು ಮೂಲ ರೂಪದಿಂದ ಅಭಿನ್ನವೇ ಮತ್ತು ಮೂಲ ರೂಪದಂತೆ ಪೂರ್ಣವೇ. ಮೇಲಾಗಿ ಪರಮಾತ್ಮನು ಏಕಕಾಲದಲ್ಲಿ ಅಣುವಿಗಿಂತ ಅಣುವು ಮಹತ್ತಿಗಿಂತ ಮಹತ್ತಾಗಿದ್ದಾನೆ. ಲೋಕ ವಿರುದ್ಧಗಳಾದ ಎಲ್ಲ ಧರ್ಮಗಳು ಆತನಲ್ಲಿವೆ. ಮಹದ್ರೂಪಗಳಲ್ಲಿರುವ ಎಲ್ಲಾ ಮಹಿಮೆಗಳು ಅನುರೂಪಗಳಲ್ಲಿಯೂ ಸಹ ಇವೆ. ಆತನ ಸರ್ವಾಂಶಗಳು ಕರಿಶರಣಾದಿ ಅವಯವಯುಕ್ತ ಸುಂದರ ಪವಿತ್ರ ರೂಪಗಳೇ ಆಗಿವೆ. ಹೀಗೆ ಶ್ರೀ ಹರಿಯು ಅಚಿಂತ್ಯ ಮಹಿಮೋಪೇತನಾದ್ದರಿಂದ ಸ್ವಾತಂತ್ರ್ಯದಾನವೆಂದರೆ ತನ್ನ ಸ್ವಾತಂತ್ರ್ಯದ ಅಂಶಗಳನ್ನು ಅನ್ಯರಲ್ಲಿ ಇರುವುದೆಂದೇ ಅರ್ಥ ಅಂತೇಳಿ ಜೀವಕರ್ತೃತ್ವ ವಿಚಾರದಲ್ಲಿ ಬಂದ ಗೌಡಗೆರೆ ವೆಂಕಟರಮಣಾಚಾರ್ಯರ ಒಂದು ವಾಕ್ಯವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಅದರ ಅರ್ಥವನ್ನು ನೋಡ್ತಾ ಇದ್ದೀನಿ. ಎಂದರೆ ಅಂದ್ರೆ ಮುಂಚೆ ಶ್ಲೋಕ ಹೇಳ್ತಾ ಇದ್ದಾರೆ, ಮತ್ತು ಅನ್ಯಾಧೀನ ಸತ್ತಾತತ್ವ ರೂಪ ಸ್ವಾಭಿನ್ನ ಸ್ವಾತಂತ್ರ್ಯ ಅನ್ಯ ನಿಷ್ಠತ್ವ ಸಂಪಾದನೆ ಅಂತೇಳಿ ಆ ಒಂದು ಮೂರ್ನಾಲ್ಕು ಲೈನ್ ಶ್ಲೋಕಗಳು ಹೇಳಿ ಆಮೇಲೆ ಅದರ ಅರ್ಥ ಕೊಡ್ತಾ ಇದ್ದಾರೆ. ತನ್ನ ಸ್ವಭಾವ ರೂಪ ಸ್ವಾತಂತ್ರ್ಯವನ್ನು ಅನ್ಯರ ಅಧೀನಗೊಳಿಸುವುದು ಎಂಬರ್ಥದಲ್ಲಿ ಇನ್ನೊಬ್ಬರಲ್ಲಿ ಇಡುವುದಲ್ಲ ತನ್ನ ಕಾರ್ಯಗಳಿಂದ ಅನ್ಯರ ಕ್ರಿಯಾಶಕ್ತಿಗಳನ್ನು ವ್ಯಕ್ತಿಗೊಳಿಸುವುದು ಮತ್ತು ವ್ಯಕ್ತಿಗೊಳಿಸುವುದೆಂಬುದೇ ಸ್ವಾತಂತ್ರ್ಯದಾನ ಮತ್ತು ಅಪಹಾರಗಳು. ತನ್ನಿಂದ ಆವಿರ್ಭೂತವಾದ ಸ್ವಾತಂತ್ರ್ಯಾಂಶಗಳಿಂದಲೇ ಸಾಧ್ಯವಾದ ಜೀವನಿಷ್ಠ ಕ್ರಿಯಾಕರಣ ಶಕ್ತಿಯು ಅಭಿವ್ಯಕ್ತವಾಗಲೆಂಬ ಈಶ್ವರ ಸಂಕಲ್ಪವೇ ಸ್ವಾತಂತ್ರ್ಯ ದಾನವು. ಮತ್ತು ತಥಾಚ ಸ್ವಾತಂತ್ರ್ಯಂ ದಾನಂ ನಾಮ ತದ್ರೂಪೇಣ ಜೀವ ಪ್ರವೇಶ ಭಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯ ರೂಪದ್ವಯಂ ಹರಿರೇವ ಛಲಾರಿ ಆಚಾರ್ಯರು. ಸ್ವಾತಂತ್ರ್ಯ ದಾನವೆಂದರೆ ತನ್ನಾಮಕ ರೂಪದಿಂದ ಜೀವನನ್ನು ಪ್ರವೇಶಿಸುವುದೇ ಆಗಿದೆ. ಸುಗತ ಸ್ವಾತಂತ್ರ್ಯ ದತ್ತ ಸ್ವಾತಂತ್ರ್ಯಗಳೆಂಬುವು ಶ್ರೀಹರಿಯ ಎರಡೂ ರೂಪಗಳು. ದತ್ತ ಸ್ವಾತಂತ್ರ್ಯ ನಾಮ್ನಾ ವೈ ಹರಿಹಿ ಈಶೇನ ಸರ್ವದ ಪ್ರೇರಿತ ಕರ್ಮ ಕುರುವಾಣೋ ನಮೇ ಶಕ್ತಿ ಕಥಂಚನ. ದತ್ತ ಸ್ವಾತಂತ್ರ್ಯ ನಾಮಕ ಶ್ರೀ ಹರಿರೂಪದಿಂದ ಪ್ರೇರಿತನಾಗಿ ಕರ್ಮಗಳನ್ನು ಮಾಡುವನಲ್ಲದೆ ನನಗೆ ನಾನೇ ಕರ್ಮ ಮಾಡುವ ಶಕ್ತಿಯು ಎಷ್ಟು ಮಾತ್ರವೂ ಇಲ್ಲ. ಪ್ರಕಾಶ ಸಂಹಿತಾ ವಾಕ್ಯ ಇತ್ಯಾದಿ ಪ್ರಮಾಣಗಳು ದತ್ತ ಸ್ವಾತಂತ್ರ್ಯವೆಂಬುದು ಶ್ರೀ ಹರಿಯ ರೂಪ ವಿಶೇಷ ನಾಮವೆಂದು ಸಾಧಿಸುತ್ತದೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧಯನ್ ಏಕಏವ ಮಹಾಶಕ್ತಿ ಕುರುತೇ ಸರ್ವಮಂಜಸ ಮತ್ತು ಕರ್ತೃತ್ವಂ ಕರಣತ್ವಂ ಚ ಸ್ವಭಾವಶ್ಚೇತನಾಧೃತಿ ಸ್ವಭಾವ ಚೇತನಾಧೃತಿ ಯತ್ ಪ್ರಸಾದಾದಿನೇ ಯತ್ ಪ್ರಸಾದಾದಿಮೇ ಸಂತಿ ನ ಸಂತು ಯದುಪೇಕ್ಷೆಯ ಎಂಬ ಪ್ರಮಾಣ ವಾಕ್ಯಗಳು ಈ ಪ್ರಮೇಯವನ್ನೇ ಸಾರುತ್ತವೆ. ಶ್ರೀ ಜಗನ್ನಾಥದಾಸಾರ್ಯರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಇದನ್ನೇ ಹೇಳಿರುವರು. ಅವನಿಪ ಸ್ವಾಮಿತ್ವ ಧರ್ಮವ ಸ್ವಭಿಷ ಮಾತ್ಯರಿಗಿತ್ತುತ ಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ ತಪಿಭಿರೀಡಿದ ತನ್ನ ಕಲೆಗಳ ದಿವಿಜ ದಾನವ ಮಾನವರಡಿಟ್ಟು ಅವಿರತ ಗುಣತ್ರಯಜ ಕರ್ಮವ ಮಾಡಿ ಮಾಡಿಸುವ ಕಲೆಗಳೆಂದರೆ ಅಂಶಗಳನ್ನು ಇಟ್ಟು ಅಂದರೆ ಸ್ಥಾಪಿಸಿ ಜೀವರಲ್ಲಿ ಸ್ಥಿತವಾದ ಶ್ರೀಹರಿಯ ಸ್ವಾತಂತ್ರ್ಯಾಂಶಗಳು ಮೂರು ವಿಧವಾಗಿವೆ. ದತ್ತ ಸ್ವಾತಂತ್ರ್ಯ ಸ್ವಗತ ಸ್ವಾತಂತ್ರ್ಯ ಮತ್ತು ಸರ್ವ ಸ್ವಾತಂತ್ರ್ಯಗಳೆಂದು ಅವುಗಳ ನಾಮ. ಅವುಗಳಿಂದಾಗುವ ಕಾರ್ಯಗಳು ಪ್ರತ್ಯೇಕವಾಗಿದ್ದರೂ ಪ್ರತಿಯೊಂದರಲ್ಲಿ ಮೂರು ಇವೆ. ಪ್ರಚುರ ಅಪ್ರಾಚುರ್ಯವೆಂಬ ವಿಶೇಷದಿಂದ ಪ್ರತ್ಯೇಕ ನಾಮಗಳಿಂದ ವ್ಯವಹರಿಸಲ್ಪಡುತ್ತವೆ. ಜೀವಸ್ವರೂಪದಲ್ಲಿರುವ ಬಿಂಬಸ್ವರೂಪ ಸ್ವಾತಂತ್ರ್ಯಾಂಶವು ಅನಾದಿ ಮತ್ತು ನಿತ್ಯವು. ಅದು ಮುಕ್ತಿಯಲ್ಲಿ ವಿಹಾರಾದಿ ಕ್ರೀಡೆಗಳಿಗೆ ಹೇತುವು. ಸಂಸಾರಾವಸ್ಥೆಯಲ್ಲಿ ಅದರ ಕಾರ್ಯವಿಲ್ಲ. ಇನ್ನು ಸೃಷ್ಟಿಕಾಲದಲ್ಲಿ ಸುಸ್ಥಿರ್ಥವಾಗಿ ಮೂಲ ರೂಪದಿಂದ ಅವತಾರ ರೂಪಗಳು ಹೇಗೋ ಹಾಗೆ ಶ್ರೀ ಹರಿಯ ಅಪಾರ ಸ್ವಾತಂತ್ರ್ಯ ಗುಣದಿಂದ ವಿಶೇಷ ಬಲದಿಂದಲೂ ಕಾರ್ಯಭೇದದಿಂದಲೂ ದತ್ತ ಸ್ವಗತ ಸರ್ವ ಸ್ವಾತಂತ್ರ್ಯಗಳೆಂಬ ವ್ಯವಹಾರಕ್ಕೊಳಗಾಗುವ ಅಂಶಗಳು ಆವಿರ್ಭೂತವಾಗುತ್ತವೆ. ತ್ರಿವಿಧ ಜೀವರಿಗೆ ಅವರವರ ಗತಿಗಳನ್ನು ಹೊಂದಲಿಸಕ್ಕಾಗಿ ಸ್ಥೂಲದೇಹ ಸಂಬಂಧವನ್ನಿತ್ತು ಸೃಷ್ಟಿ ಮಾಡಿ ಮೇಲೆ ಹೇಳಿದ ಆವಿರ್ಭೂತ ಅಂಶಗಳಿಂದ ಅವರಲ್ಲಿ ಪ್ರವೇಶಿಸುತ್ತಾನೆ. ದತ್ತ ಸ್ವಾತಂತ್ರ್ಯ ನಾಮಕ ಅಂಶವು ನಾಲ್ಕುನೂರು ಭಾಗಗಳಾಗುತ್ತವೆ. ಶ್ರೀಹರಿಯು ಇವುಗಳಲ್ಲಿ 132 ಮುಕ್ಕಾಲು ಭಾಗಗಳನ್ನು ತನ್ನಲ್ಲಿಯೂ 67 ಮುಕ್ಕಾಲು ಭಾಗಗಳನ್ನು ಲಕ್ಷ್ಮೀದೇವಿಯಲ್ಲಿಯೂ ಬ್ರಹ್ಮನಲ್ಲಿ 52 ವಾಯುನಲ್ಲಿ 48 ರುದ್ರನಲ್ಲಿ 20 ಇಂದ್ರಕಾಮರಲ್ಲಿ 15 ತತ್ವಾಭಿಮಾನಿಗಳಲ್ಲಿ 10 ಜೀವನಲ್ಲಿ 10 ಸರಿ ಮೊದಲಾದ ದೈತ್ಯರಲ್ಲಿ 45 ಈ ರೀತಿ ಸ್ಥಾಪಿಸುತ್ತಾನೆ. ತನ್ನ ಅಧೀನರಾದ ರಮಾದಿ ಎಲ್ಲರ ದ್ವಾರ ಜೀವನ ಸರ್ವ ಕ್ರಿಯೆಗಳಿಗೆ ತಾನೇ ಕಾರಣನಾಗುತ್ತಾನೆ. ಈ ಹಂಚಿಕೆಯು ದೇಹಗತ ಜೀವನಿಗೆ ತನ್ನ ಕರ್ಮಗಳಿಂದ ಲಭಿಸುವ ಫಲಭಾಗಗಳನ್ನು ಸೂಚಿಸಿ ನಿರ್ಧರಿಸುತ್ತದೆ. ಬ್ರಹ್ಮಾಂಡದೊಳಗೆ ಸೃಷ್ಟರಾಗುವ ಎಲ್ಲಾ ಸಾತ್ವಿಕ ದೇವತೆಗಳಲ್ಲಿಯೂ ಜೀವದೇಹದ ಹೊರಗಿದ್ದು ನಿರ್ವಹಿಸುವ ಅವರ ಕ್ರಿಯೆಗಳ ಸಿದ್ಧಿಗಾಗಿ ದೇಹ ಪ್ರಮಾಣದಿಂದ ದತ್ತ ಸ್ವಾತಂತ್ರ್ಯಾಂಶಗಳಿಂದ ಪ್ರವೇಶಿಸುವನೆಂದು ತಿಳಿಯಬೇಕು. ದತ್ತ ಸ್ವಾತಂತ್ರ್ಯವು ಲಿಂಗ ದೇಹಗತ ಸೂಕ್ಷ್ಮ ಮನ ಆದಿಗಳ ದ್ವಾರ ಸ್ಥೂಲ ದೇಹದಲ್ಲಿರುವ ಮನ ಮೊದಲಾದವುಗಳೊಂದಿಗೆ ಸೇರಿ ಸ್ಥಿತಿಕಾಲದ ಕಾರ್ಯನಿಷ್ಪತ್ತಿಗೆ ಕಾರಣವಾಗುತ್ತದೆ. ಜಿಜ್ಞಾಸು ಅವಸ್ಥೆಯಲ್ಲಿ ಅಪಕ್ವ ಸಾಧನಾವಸ್ಥೆಯಲ್ಲಿ ಜೀವನ ಯತ್ನಾದಿಗಳಿಗೆ ಹೇತುವಾಗುತ್ತದೆ. ಅಹಂ ಮಮಕಾರ ರೂಪದ ಭ್ರಮಗೂ ಅದೇ ಹೇತುವಾಗುವುದು. ದತ್ತ ಸ್ವಾತಂತ್ರ್ಯದ ಅಂಶಗಳಲ್ಲಿ ಒಂದು ಗುಣವು ವಿಶೇಷ ಬಲದಿಂದ ಸ್ವಗತ ಸ್ವಾತಂತ್ರ್ಯ ನಾಮಕವಾಗುತ್ತದೆ. ಇದು ವಿಭಕ್ತವಾಗಿ ಇದರ 14ನೇ ಒಂದು ಭಾಗವು ಪುನಃ 10 ಭಾಗಗಳಾಗುತ್ತವೆ. ಸ್ವಸ್ವಾತಂತ್ರ್ಯಂ ಚತುರ್ಥಾಂಶಂ ದಶಧ ವ್ಯಭಜದ್ಧರಿಹಿ ಪಾದೋನ ಪಂಚಕಂ ಪ್ರಾಣೇ ಸಪಾದಂ ಬ್ರಹ್ಮಣೇ ದದೋ ವಿಷ್ಣು ರಹಸ್ಯ ಇತ್ಯಾದಿ ಹೇಳಿದಂತೆ ಒಂದು ಪಾದದ ಕಾಲು ಭಾಗದ 10 ಭಾಗಗಳಲ್ಲಿ ಮುಖ್ಯ ಪ್ರಾಣನಲ್ಲಿ 4 ಮುಕ್ಕಾಲು ಭಾಗಗಳು, ಬ್ರಹ್ಮನಲ್ಲಿ 5 ಕಾಲು ಭಾಗಗಳು, ಮತ್ತೊಂದು ಪಾದದ 10 ಭಾಗಗಳಲ್ಲಿ ರುದ್ರನಲ್ಲಿ 2 ಭಾಗಗಳು, ಇಂದ್ರಕಾಮರಲ್ಲಿ 1.5 ಕಾಲು ಭಾಗಗಳು, ತತ್ವದೇವತೆಗಳಲ್ಲಿ 1, ಜೀವರಲ್ಲಿ 1, ಕಲ್ಯಾದಿಗಳಲ್ಲಿ 4.5, ಉಳಿದ 2 ಪಾದಗಳಲ್ಲಿ 3 ಭಾಗ ಮಾಡಿ 2 ಭಾಗ ತನ್ನಲ್ಲಿ, ಒಂದನ್ನು ರಮಾದೇವಿಯಲ್ಲಿಯೂ ಸ್ಥಾಪಿಸುತ್ತಾನೆ. ಸ್ವಗತ ಸ್ವಾತಂತ್ರ್ಯಾಂಶವು ತ್ರಿವಿಧ ಜೀವರ ಪಕ್ವ ಅಪಕ್ವ ಉಭಯ ದಶೆಗಳಲ್ಲಿ ಪಾರತ್ರಿಕ ಫಲ ಸಾಧನೆ ವಿಷಯಕ ಪ್ರವೃತ್ತಿ ಹೇತುವಾಗುತ್ತದೆ. ಈ ಸ್ವಗತ ಸ್ವಾತಂತ್ರ್ಯದ ಒಂದು ಗುಣವು ಸರ್ವ ಸ್ವಾತಂತ್ರ್ಯ ನಾಮವುಳ್ಳದ್ದಾಗಿ 4 ಪಾದಗಳಾಗಿ ವಿಭಜಿಸಲ್ಪಟ್ಟು ಪ್ರತಿಪಾದವು 10 ಭಾಗಗಳಾಗಿ ಸ್ವಗತ ಸ್ವಾತಂತ್ರ್ಯಾಂಶಗಳಂತೆ ರಮಾಬ್ರಹ್ಮಾದಿಗಳಲ್ಲಿ ಸ್ಥಾಪಿತವಾಗುತ್ತದೆ. ಜೀವರ ಪಕ್ವ ದಶೆಯಲ್ಲಿ ಅಹಂ ಮಮಕಾರಾದಿಗಳನ್ನು ಬಿಟ್ಟು ವಿರಕ್ತಿಪೂರ್ವಕ ಸರ್ವವೂ ಈಶಾಧೀನವೆಂಬ ಜ್ಞಾನದಿಂದ ಇಷ್ಟ ಸಂಪಾದಕ ಕರ್ಮಗಳ ಪ್ರವೃತ್ತಿಗೆ ಕಾರಣವಾಗುತ್ತದೆ ಈ ಸರ್ವ ಸ್ವಾತಂತ್ರ್ಯವು. ಏವಂಚ ಸರ್ವೇ ಸರ್ವಗುಣಾತ್ಮನಃ ಸರ್ವಕರ್ತಾರ ಏವಚ ಎಂದಂತೆ ಶ್ರೀಹರಿಯ ಎಲ್ಲ ಅಂಶಗಳು ಸರ್ವಗುಣ ಪೂರ್ಣತ್ವ ಸರ್ವಕರ್ತೃತ್ವವುಳ್ಳವುಗಳೆಂಬುದನ್ನು ಮರೆಯಲಾಗದು. ತಥಾಚ ದತ್ತ ಸ್ವಾತಂತ್ರ್ಯೇಣ ಪ್ರಯತ್ನೋ ಅಪಕ್ವದಶಾಯ ಸ್ವಗತ ಸ್ವಾತಂತ್ರ್ಯೇಣ ಪಕ್ವ ಅಪಕ್ವದಶಾಯ ಅನುಕೂಲ ಪ್ರತಿಕೂಲೋ ಭಯ ನಿಷ್ಪತ್ತಿ ಸರ್ವ ಸ್ವಾತಂತ್ರ್ಯೇಣ ಪಕ್ವದಶಾಯ ಇಷ್ಟಕಾರ್ಯ ಸಂಪಾದನ ಭವತಿ ಪ್ರತ್ಯೇಕಮೇಕೈಕ ಅಸ್ಮಿನ್ ಅಪಿ ಸ್ವಾತಂತ್ರ್ಯೇ ಪ್ರಚುರಾಪ್ರಚುರತೆಯ ಸ್ವಾತಂತ್ರ್ಯತ್ರಯಸ್ಯಾಪ್ಯವಸ್ಥಿರಸ್ಥಿತಿ ಇತ್ಯಾದಿ ಜೀವಕರ್ತೃತ್ವ ವಿಚಾರ ವಾಕ್ಯಗಳು ಉಕ್ತ ಪ್ರಮೇಯಗಳನ್ನು ಸಂಗ್ರಹಿಸುತ್ತವೆ. ವಿಸ್ತಾರವಾಗಿ ಹೇಳುತ್ತಾ ಹೋದರೆ ಬಹು ಪ್ರಮಾಣಗಳು ಈ ವಿಚಾರದಲ್ಲಿ ದೊರೆಯುತ್ತವೆ. ಹೀಗೆ ಅನಂತ ಜೀವರಲ್ಲಿ ಅನಂತಾಂಶಗಳಿಂದ ಪ್ರವೇಶಿಸಿ ಸೃಷ್ಟಿ ಸ್ಥಿತಿ ಮೊದಲಾದ ಕಾರ್ಯಗಳನ್ನು ನಿರ್ವಹಿಸುವ ಶ್ರೀಹರಿಯ ಅದ್ಭುತ ಲೀಲೆಯು ಅಚಿಂತ್ಯ ಶಕ್ತಿ ಜ್ಞಾನಗಳ ಅಗಾಧ ಮಹಿಮೋದ್ಯೋತಕವಾದದ್ದು ಸಜ್ಜನರಲ್ಲಿ ಭಕ್ತಿಯನ್ನು ಉತ್ಪಾದಿಸಿ ದೃಢಪಡಿಸುವುದರಲ್ಲಿ ಸಂಶಯವಿಲ್ಲ. ಹೀಗೆ ಸ್ವತಂತ್ರ ಕರ್ತೃತ್ವವೆಂಬುದು ಲೇಷವೂ ಜೀವನಲ್ಲಿಲ್ಲವೆಂಬ ಮಹಾಮುಖ್ಯ ಪ್ರಮೇಯವನ್ನು ಶ್ರೀ ದಾಸಾರ್ಯರು ಈ ನುಡಿಯಿಂದ ಸ್ಪಷ್ಟಗೊಳಿಸುವುದರೆಂದು ತಿಳಿಯಬೇಕು ಹೇಳಿ ಆ ಒಂದು ಪದ್ಯಕ್ಕೆ ಹೇಳ್ತಾ ಇದ್ದಾರೆ ಅನ್ಮಾತ್. ಸೊ ಏನು ಜಿಸ್ಟ್ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ದತ್ತ ಸ್ವಾತಂತ್ರ್ಯದಲ್ಲಿ ಲಾಸ್ಟ್ ಕ್ಲಾಸ್ ನೋಡಿದ್ವಿ 4 ಭಗವಂತ ತನ್ನ ಸ್ವಾತಂತ್ರ್ಯ ಗುಣಗಳಲ್ಲಿ ಒಂದು ಗುಣವನ್ನು ತೆಗೆದ. ಆ ಒಂದು ಗುಣ ಇದು ಅನಂತ ಗುಣಗಳು. ಅದ್ ಲಾಸ್ಟ್ ಕ್ಲಾಸ್ ನ ನೋಡ್ಬಿಟ್ಟು ಭಗವಂತನ ರೂಪಗಳಿಗೂ ಭಗವಂತನ ಗುಣಗಳಿಗೂ ಭಗವಂತನ ಒಂದು ಗುಣಕ್ಕೂ ಅರ್ಧ ಗುಣಕ್ಕೂ ಕಾಲ್ ಗುಣಕ್ಕೂ ಅವನ ಅನಂತ ಗುಣಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಒಂದು ಮೈನ್ಯೂಟೆಸ್ಟ್ ಗುಣದಲ್ಲಿ ಏನು ಅಣು ಗುಣದಲ್ಲಿ ಏನು ಭಗವಂತನ ಕಾರ್ಯ ಅವನ ಒಂದು ಬಲ ಜ್ಞಾನಾದಿಗಳು ಇರುತ್ತೋ ಆ ಎಲ್ಲಾ ಗುಣಗಳು ಆ ಎಲ್ಲಾ ಒಂದು ಮಾಹಿತಿಗಳು ಅವನ ಅನಂತ ಗುಣಗಳಲ್ಲಿ ಇರುತ್ತನ್ನ ಮಾತು. ಮಹತ್ ರೂಪನಲ್ಲಿ ಆ ಒಂದು ವೈಶಿಷ್ಟ್ಯ ಉಂಟು, ಅನುರೂಪದಲ್ಲಿ ಆ ವೈಶಿಷ್ಟ್ಯ ಅಂತೇಳಿ ಉಂಟಂತೇಳಿ ಲಾಸ್ಟ್ ಕ್ಲಾಸ್ ಅಂತ ತಿಳಿಸಿದ್ದಾರೆ. ಸೊ ಹಾಗಾಗಿ ಭಗವಂತ ತನ್ನ ಎಕ್ಸಾಂಪಲ್ಗಾಗಿ ನ್ಯೂಮರಿಕಲ್ ಅನಾಲಿಸಿಸ್ ಕೊಡ್ತಾ ಇದ್ದಾರೆ ಅನ್ಮಾತ್. ಸೊ ದಟ್ ನಮ್ಮ ಬುದ್ಧಿಗೆ ಈ ಒಂದು ವಿಷಯ ಗ್ರಹಣವಾಗಬೇಕಾಗಿ ನ್ಯೂಮರಿಕಲ್ ಅನಾಲಿಸಿಸ್ ಕೊಡ್ತಾ ಇದ್ದಾರೆ. ಆ ಒಂದು ಅನಾಲಿಸಿಸ್ ನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಪಾರವಾದ ಗುಣಗಳಲ್ಲಿ ಭಗವಂತ 400 ಗುಣಗಳನ್ನು ತೆಗೆದುಕೊಂಡು ಅದು ದತ್ತ ಸ್ವಾತಂತ್ರ್ಯ ಎಂಬ ಒಂದು ಭಗವಂತನ ರೂಪ ಅದೇ ಅವನ ಗುಣ. ಅದರಲ್ಲಿ 400 ತೆಗೆದುಕೊಂಡು ಆ ಗುಣಗಳನ್ನು ಹೇಗೆ ಅದನ್ನ ಯಾವ ಜೀವರಲ್ಲಿ ಎಷ್ಟೆಷ್ಟು ಇಡ್ತಾ ಇದ್ದಾನೆ ಅಥವಾ ತಾನು ಯಾವ ಎಷ್ಟೆಷ್ಟು ಪ್ರಮಾಣದಿಂದ ಅವರಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ಅಂತೇಳಿ ಈ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಈ ವಿಷಯವನ್ನು ಮುಂದೆ ಹೋಗ್ಲಿಕ್ಕೆ ಮುಂಚಿತವಾಗಿ ಏನನ್ನ ಕ್ವಶನ್ಸ್ ಇದ್ರೆ ಕೇಳೋದು ಕೇಳಬಹುದು, ಇಲ್ಲ ಅಂತಂದ್ರೆ ಮುಂದೆ ಹೋಗೋಣ.
ಯಾವಾಗ ಬರುತ್ತೆ ಅಂದ್ರೆ ಅಸೃಜ ರಾಶಿಯಿಂದ
ಸೃಷ್ಟಿಕಾಲದಲ್ಲಿ, ಸೃಷ್ಟಿಕಾಲದಲ್ಲಿ
ಅಸೃಜ ರಾಶಿಯಿಂದ
ಅಲ್ಲಿ ಸೃಷ್ಟಿಕಾಲದಲ್ಲಿ ಅಂತ ಕೊಟ್ಟಿದ್ದಾರೆ. ಪ್ರಾಬಬ್ಲಿ ಯಾಕಂದ್ರೆ ಮೋಸ್ಟ್ ಲೈಕ್ಲಿ ಸೃಷ್ಟಿಕಾಲದಲ್ಲಿ ಇರಬೇಕು. ಅಸೃಜ್ಯಾವಸ್ಥೆಯಿಂದ ಬಂದ ಕಾಲಕ್ಕೂ ಸೃಷ್ಟಿ ಆಗುತ್ತಲ್ಲ, ಆದ್ರೆ ಫಾರ್ ಎಕ್ಸಾಂಪಲ್ ಒಂದು ಜೀವನಿಗೆ ಮೋರ್ ದೆನ್ ಒಂದ್ ಕಲ್ಪ ಸಾಧನ ಇತ್ತು ಅನ್ಕೊಳ್ಳೋಣ. ಆ ಟೈಮ್ ನಲ್ಲಿ ಏನಾಗುತ್ತೆ ಅಂದ್ರೆ ಲಯ ಆಗುತ್ತಲ್ಲ, ಲಯ ಆದ ಕಾಲಕ್ಕೆ ಏನು ಇರೋದಿಲ್ಲ, ಎಲ್ಲ ಶೂನ್ಯ ಅಲ್ಲ, ಭಗವಂತ ಮಾತ್ರ ತಾನ್ ಮಾತ್ರ ಇರ್ತಾನೆ, ಎಲ್ಲರೂ ಜೀವರಾಶಿಗಳೆಲ್ಲ ಭಗವಂತ ರುದ್ರದಲ್ಲಿ ಹೋಗಿ ಸೇರ್ಕೊಳ್ತಾರಲ್ಲ, ಆಗ ಏನು ಕಾರ್ಯ ಇರೋದಿಲ್ಲ. ಆದ ಕಾರಣ ಈ ಮೂರು ರೂಪಗಳು ಏನಾಗುತ್ತೆ ಅಂದ್ರೆ ಈ ಮೋಸ್ಟ್ಲಿ ಅಂದ್ರೆ ಯಾಕೆ ಸೃಷ್ಟಿ ಅಂದ್ರೆ ಪ್ರತಿ ಸೃಷ್ಟಿಯಲ್ಲಿ ಭಗವಂತ ಈ ಮೂರು ರೂಪಗಳಿಂದ ಬಂದು ಸೇರ್ಕೊಳ್ತಾನೆ ಅಂತ ಯಾಕೆ ತಿಳಿಸ್ಬೇಕಂತಂದ್ರೆ, ಯಾಕೆ ಒಪ್ಕೋಬೇಕು ಅಂತಂದ್ರೆ, ಒಂದು ಒಂದು ಆರ್ಗ್ಯುಮೆಂಟ್ ಏನ್ ಕೊಡ್ಬೋದಂತಂದ್ರೆ, ಅಸೃಜ್ಯಾವಸ್ಥೆಯಿಂದ ಬಂದು ಒಂದು ಜೀವ ಒಂದು 10 ಕಲ್ಪಗಳು ಸಾಧನೆ ಮಾಡ್ತಾ ಇದ್ದಾನೆ ಅನ್ಕೊಳ್ಳೋಣ. ಫಾರ್ ಎನ್ ಎಕ್ಸಾಂಪಲ್ ಒಂದು 10 ಕಲ್ಪ ಸಾಧನೆ ಇದೆ ಅವನಿಗೆ, ಅಸೃಜ್ಯಾವಸ್ಥೆಯಿಂದ ಬಂದಗಳಿಗೆ ಈ ಮೂರು ರೂಪಗಳನ್ನ ಇಟ್ಬಿಟ್ಟು ಇನ್ನ ಮುಕ್ತಿ ಹೋಗೋ ಕಾಲಕ್ಕೆ ಅಂದ್ರೆ ಅವನು ಆ ಜೀವ ಮುಕ್ತಿ ಹೋಗೋದ್ರ ಮುಂಚಿತವಾಗಿ ಗಿರಿಜನದಲ್ಲಿ ಸ್ನಾನ ಮಾಡ್ತಾನೆ, ಲಿಂಗದೇಹ ಎಗರು ಹೋಗ್ಲಕ್ಕಾಗಿ, ಲಿಂಗದೇಹ ಬಿಟ್ಟು ಹೋಗ್ಲಕ್ಕಾಗಿ ಸ್ನಾನ ಮಾಡ್ತಾನಲ್ಲ, ಅವಾಗ ಈ ಮೂರು ರೂಪಗಳು ಬಿಟ್ಟು ಹೋಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಜೀವನದಿಂದ ಹೊರಗೆ ಬೀಳುತ್ತೆ ಅಂತ ಹೇಳಿದ್ರೆ ಅದು ಸರಿ ಆಗ್ಲಕ್ಕಿಲ್ಲ. ಯಾಕಂದ್ರೆ ಪ್ರತಿ ಸೃಷ್ಟಿಕಾಲದಲ್ಲಿ ಭಗವಂತ ಎಷ್ಟೋ ತನ್ನ ಅನಂತಾನಂತ ರೂಪಗಳಿಂದ ತಾನು ತೋರಿಸ್ಕೊಳ್ತಾನೆ ನನ್ನ ಮಾತು, ತಾನು ಪ್ರಕಟನ ಆಗ್ತಾನೆ ನನ್ನ ಮಾತು, ವ್ಯಕ್ತ ರೂಪಗಳು ಅವ್ಯಕ್ತ ರೂಪಗಳು ಎಷ್ಟೋ ರೂಪಗಳಿಂದ ತಾನು ತೋರಿಸ್ಕೊಳ್ತಾನೆ ನನ್ನ ಮಾತು. ಪ್ರತಿ ಲಯಕಾಲದಲ್ಲಿ ಏನಾಗುತ್ತೆ ಅಂತಂದ್ರೆ ಈ ರೂಪಗಳೆಲ್ಲ ಭಗವಂತನ ಎಲ್ಲಾ ರೂಪಗಳು ಹೋಗಿ ಅವನ ಒಂದು ಮೂಲ ರೂಪದಲ್ಲಿ ಸೇರ್ಕೊಳ್ತೇವೆ ಅನ್ನ ಮಾತು. ಆದ್ರೆ ದ ಓನ್ಲಿ ರೂಪ ವಿಚ್ ಡಜಂಟ್ ಗೆಟ್ ಇನ್ ಟು ದ ಯಾವ್ದು ಹೋಗಿ ಸೇರೋದಿಲ್ಲ, ಮೂಲ ರೂಪಕ್ಕೆ ಯಾವ್ದು ಹೋಗಿ ಸೇರೋದಿಲ್ಲ ಅಂತಂದ್ರೆ, ಎಲ್ಲಾ ರೂಪಗಳು ಯಾವ ಯಾವ ಸೃಷ್ಟಿಕಾಲದಲ್ಲಿ ಬಂದ ಎಲ್ಲಾ ರೂಪಗಳು ಹೋಗಿ ಸೇರ್ಕೊಳ್ಬೇಕಾಗಿದೆ, ರಾಮಕೃಷ್ಣಾದ ರೂಪಗಳು, ಅಜಾದಿ 54 51 ರೂಪಗಳು, ಎಲ್ಲಾ ರೂಪಗಳು ಏನು ಎಲ್ಲಾ ರೂಪಗಳು ಹೋಗಿ ಸೇರ್ಕೊಳ್ತಾವೆ ಅನ್ನ ಮಾತು, ಭಗವಂತನ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾನ ಮಾತು. ಆದ್ರೆ ಒಂದು ಮಾತ್ರ ಸೇರ್ಕೊಳ್ಳೋದಿಲ್ಲ, ಯಾವ್ದಂತಂದ್ರೆ ಪ್ರತಿ ಜೀವನದಲ್ಲಿ ಬಿಂಬನಾಗಿದ್ದನಲ್ಲ, ಪ್ರತಿ ಬಿಂಬನಲ್ಲಿ ಜೀವನದಲ್ಲಿ ಬಿಂಬನಾಗಿದ್ದನಲ್ಲ, ಅವನ್ ಮಾತ್ರ ಹೋಗಿ ಮೂಲ ರೂಪದಲ್ಲಿ ಸೇರ್ಕೊಳ್ಳೋದಿಲ್ಲ. ಅದೊಂದು ಬ್ಯೂಟಿ, ಯಾಕಂದ್ರೆ ಅವನ್ ಸೇರ್ಕೊಂಡ್ರೆ ಜೀವನಿಗೆ ಅಸ್ತಿತ್ವ ಹೋಗ್ಬಿಡುತ್ತೆ, ಅವನ್ ಮಾತ್ರ ಸೇರ್ಕೊಳ್ಳೋದಿಲ್ಲ. ಜೀವನಲ್ಲಿ ಜೀವನಿಗೆ ಬಿಂಬನಾಗಿ ನಿಂತಿದ್ದಾನಲ್ಲ ಭಗವಂತ, ಅವನ್ ಮಾತ್ರ ಜೀವನ ಬಿಟ್ಟು ಹೋಗೋದಿಲ್ಲ, ಅವನ್ ಹೋಗಿ ಮೂಲ ರೂಪಕ್ಕೆ ಸೇರ್ಕೊಳ್ಳೋದಿಲ್ಲ ಅನ್ನ ಮಾತು. ಈ ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಪ್ರಳಯ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಬ್ರಹ್ಮದೇವರ 100 ವರ್ಷಗಳು 100 ವರ್ಷಗಳು ಅಂತ ಹೇಳ್ತಾರಲ್ಲ, ಅದೇ ಎರಡು ವಾದಗಳಿವೆ. 100 ವರ್ಷ ಆದ್ಮೇಲೆ ಅಂತ ಹೇಳ್ತಾರೆ, 75ನೇ ವರ್ಷಕ್ಕೆ ಪ್ರಳಯ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ್ದನ್ನ ಇರ್ಲಿ, ಪ್ರಳಯ ಅಂದ್ರೆ ಬ್ರಹ್ಮದೇವರ ಪಿರಿಯಡ್ ಮುಗಿದ ಮೇಲೆ, ಬ್ರಹ್ಮದೇವರು ಅವ್ರ ಸಾಧನೆ ಮುಗಿತ್ತು, ವಾಯುದೇವರು ಬ್ರಹ್ಮದೇವರು ಆಗೋದ್ರ ಮುಂಚೆ ಬ್ರಹ್ಮದೇವರು ಅವ್ರ ಮುಕ್ತಿಗೆ ಹೋಗ್ಬೇಕು. ಆ ಟೈಮ್ ಪಿರಿಯಡ್ ನಲ್ಲಿ ಲಯ ಆಗುತ್ತಲ್ಲ, ಲಯ ಆಗ್ಬೇಕಂತಂದ್ರೆ ಎಲ್ಲ ತತ್ವಗಳೆಲ್ಲ ಒಂದು ಲೋಯರ್ ಲೆವೆಲ್ ತತ್ವಗಳೆಲ್ಲ ಹೈಯರ್ ಲೆವೆಲ್ ತತ್ವಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಮುಂಚೆ ಗೆಟ್ ಇನ್ ಟು ದ ಹೈಯರ್ ಲೆವೆಲ್ ತತ್ವ, ಅವೆಲ್ಲ ಹೋಗಿ ದೇವರ ಉದರದಲ್ಲಿ ಸೇರ್ಕೊಳ್ಳುತ್ತೆ. ಭಗವಂತನ ಎಲ್ಲಾ ರೂಪಗಳು ಕೊನೆಗೆ ಏನಾಗುತ್ತೆ ಅಂದ್ರೆ ಲಾಸ್ಟ್ ಏನಂತಂದ್ರೆ, ಭಗವಂತನ ಎಲ್ಲಾ ರೂಪಗಳು ಎಷ್ಟೆಷ್ಟು ರೂಪಗಳು ಉಂಟಲ್ಲ ಎಲ್ಲಾ ಹೋಗಿ ಭಗವಂತನಲ್ಲಿ ಸೇರ್ಕೊಳ್ಳುತ್ತೆ ಅನ್ನ ಮಾತು.
ಈ ಸ್ವರೂಪಾನಂದ
ಅಲ್ಲಲ್ಲ ಎಲ್ಲ ಸೇರ್ಕೊಳ್ಳುತ್ತಲ್ಲ, ಸೇರ್ಕೊಂಡ ಕಾಲಕ್ಕೆ ಜೀವನಿಗೆ ನಿಷ್ಠವಾದ ಒಂದು ಬಿಂಬ ಮೂರ್ತಿ ಉಂಟು, ಬಿಂಬ ರೂಪ ಉಂಟು, ಜೀವನದ್ದೇ ಆದ ಒಂದು ಬಿಂಬ ಉಂಟು, ಬಿಂಬ ಮೂರ್ತಿ ಅಂತೇಳಿ ಅವನು ಒಂದು ಬಿಂಬ ಉಂಟು. ಆ ಬಿಂಬ ಮಾತ್ರ ಜೀವನನ ಅಗಲೋದಿಲ್ಲ. ಈ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಎಂಬ ದೇವರ ಗುಣಗಳು ಅಥವಾ ರೂಪಗಳು ಯಾವ ಹೆಸರಿನಿಂದ ಕರೆದ್ರು ಅವುಗಳು ಕೂಡ ರೂಪಗಳಲ್ಲ, ಅವು ಕೂಡ ಹೋಗಿ ಸೇರ್ಕೋಬೇಕು ಭಗವಂತನ ಮೂಲ ರೂಪಕ್ಕೆ ಸೇರ್ಕೋಬೇಕು. ಸೊ ಹಾಗಾಗಿ ಪ್ರತಿ ಸೃಷ್ಟಿ ಅಂತ ಹೇಳೋದು ಮೋರ್ ಮೀನಿಂಗ್ ಫುಲ್. ಅಸೃಜ್ಯಾವಸ್ಥೆಯಿಂದ ಬಂದ ಕಾಲಕ್ಕೆ ಹೇಗಿದ್ರು ಸೃಷ್ಟಿ ಆಗುತ್ತೆ, ಅವಂತ ಹೇಗಿದ್ರು ಬಂದು ಸೇರ್ಕೊಳ್ತಾನೆ. ಆದ್ರೂ ಒಂದು 10 ಕಲ್ಪ ಸಾಧನ ಒಂದು ಜೀವನದ್ದು ಅಂತ, ಒಂದು ಜೀವನದ 10 ಕಲ್ಪ ಸಾಧನ ಅಂತಂದ್ರೆ ಪ್ರತಿ ಸಲ ಅಂದ್ರೆ ಒಂದು ಕಲ್ಪ ಮುಗಿತು, ಆ ಜೀವ ಹೋಗಿ ದೇವರಲ್ಲಿ ಸೇರ್ಕೋಬೇಕು, ಅವನ ಉದರದಲ್ಲಿ ಸೇರ್ಕೋಬೇಕು. ಆ ಜೀವ ಹೋಗಿ ದೇವರ ಉದರದಲ್ಲಿ ಸೇರ್ಕೊಂಡ ಕಾಲಕ್ಕೆ ಈ ಜೀವನದಲ್ಲಿ ಇರ್ತಕ್ಕಂತ ಎಲ್ಲಾ ರೂಪಗಳು ಹೋಗಿ ಸೇರ್ಕೊಳ್ಳುತ್ತೆ ಮಾತು, ಎಕ್ಸೆಪ್ಟ್ ಬಿಂಬಮೂರ್ತಿ. ಹಾಗಾಗಿ ಈ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ, ಯಾವ್ದು ಸೃಷ್ಟಿ ಬಿಗಿನಿಂಗ್ ನಲ್ಲಿ ಬಂದು ಈ ಜೀವನದಲ್ಲಿ ಸೇರ್ಕೊಂಡಿದ್ವೋ, ಮೊದಲನೇ ಕಲ್ಪದಲ್ಲಿ ಎಂಟರ್ ಆದ್ನಲ್ಲ ಅವನು ಅಸೃಜ್ಯ ಅವಸ್ಥೆಯಿಂದ, ಅವೆಲ್ಲ ಹೋಗಿ ಸೇರ್ಕೋಬೇಕು ಮೂಲ ರೂಪಕ್ಕೆ. ಅವನ್ ಮತ್ತೆ ಈ ಸೃಷ್ಟಿಕಾಲ ಮತ್ತೆ ಇವನು ಒಂದನೇ ಕಲ್ಪ ಸಾಧನೆ ಮುಗಿತು, ಬ್ರಹ್ಮದೇವರು ಮುಕ್ತಿ ಹೋದ್ರು, ವಾಯುದೇವರು ಹ್ಯಾಸ್ ಬಿಕಮ್ ಬ್ರಹ್ಮ, ಲಾಸವಿಯ ಹ್ಯಾಸ್ ಬಿಕಮ್ ವಾಯು, ಮತ್ತೆ ಚೇಂಜ್ ಸ್ಟಾರ್ಟ್ ಆಗುತ್ತಲ್ಲ, ಮತ್ತೆ ಎರಡನೇ ಕಲ್ಪ ಸ್ಟಾರ್ಟ್ ಆಗುತ್ತೆ ಈ ಜೀವನಿಗೆ. ಯಾರು ಈ 10 ಕಲ್ಪ ಸಾಧನೆ ಇದ್ದ ಜೀವನಿಗೆ ಸೆಕೆಂಡ್ ಕಲ್ಪ ಸ್ಟಾರ್ಟ್ ಆಗುತ್ತಲ್ಲ ಸಾಧನ, ಆ ಕಾಲಕ್ಕೆ ಏನಾಗುತ್ತೆ ಮತ್ತೆ ಸೃಷ್ಟಿ ಕಾಲದಲ್ಲಿ ಏನ್ ಮಾಡ್ತಾನೆ ಭಗವಂತ, ಮತ್ತೆ ಆ ಅನಂತ ರೂಪಗಳಲ್ಲಿ ಮತ್ತೆ ಎಲ್ಲ ಸೃಷ್ಟಿ ಮಾಡ್ತಾನನ್ ಮಾತು ಅವನು. ಆತ್ಮ ಸೃಷ್ಟಿ ಅಂತೆಲ್ಲ ಬಹಳ ಡೆಫಿನೇಷನ್ ಕೊಡ್ತಾರೆ ಅನ್ನ ಮಾತು, ಆ ಸೃಷ್ಟಿ ಪ್ರಕರಣ ತುಲಾದಿಗಳಲ್ಲಿ ಎಲ್ಲ ಕಡೆ ಹೇಳ್ತಾರೆ ಅನ್ನ ಮಾತು. ಈಗ ಭಗವಂತ ಸೃಷ್ಟಿ ಮಾಡ್ಕೊಳ್ತಾನೆ ಅನ್ನ ಮಾತು, ಆ ಸೃಷ್ಟಿ ಮಾಡಿದ ಕಾಲಕ್ಕೆ ಮತ್ತೆ ದತ್ತ ಸ್ವಾತಂತ್ರ್ಯ, ಸ್ವಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಎಂಬ ರೂಪಗಳಿಂದ ಮತ್ತೆ ಜೀವರಾಶಿಗಳಲ್ಲಿ ಹೋಗ್ತಾನೆ ಅನ್ನ ಮಾತು. ಯಾಕಂದ್ರೆ ಅವ್ರ ವ್ಯಾಪಾರ ಸೃಷ್ಟಿ ಕಾಲದಲ್ಲಿ ಅವ್ರ ವ್ಯಾಪಾರ ಮಾಡಿಸೋದಕ್ಕೆ. ಯಾಕೆ ಅಂತಂದ್ರೆ ಈ ಮೂರು ರೂಪಗಳಿಂದ ಭಗವಂತ ಯಾಕೆ ಸೇರ್ಕೊಳ್ತಾ ಇದ್ದಾನೆ, ಜೀವನ ಪರವಾಗಿ ಸಾಧನೆ ಮಾಡ್ಲಿಕ್ಕಾಗಿ, ಜೀವನ ಪರವಾಗಿ ಅವನು ಸಾಧನೆ ಮಾಡ್ತಾ ಇದ್ದಾನೆ ಅಂದ್ರೆ ಜೀವನ ಜೀವನಿಗೆ ಕರ್ತೃತ್ವಾದಿ ಶಕ್ತಿಗಳನ್ನು ಕೊಟ್ಟು ಅವನು ಜೀವನ ಪರವಾಗಿ ಸಾಧನೆ ಮಾಡ್ಕೊಳ್ಳಕ್ಕಾಗಿ ಸೇರ್ಕೊಳ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿ ಯಾವ ಸಾಧನೂ ಇಲ್ಲ, ಯಾರಿಗೂ ಇಲ್ಲ, ಎಲ್ಲರೂ ಸುಶಕ್ತಿ ವಸ್ತಾ ಅಂದ್ರೆ ಎಲ್ಲರೂ ಮಲ್ಕೊಡೋ ಸ್ಟೇಜ್ ನಲ್ಲಿ ಇದ್ದಾರೆ, ಯಾರಿಗೂ ಏನು ಜ್ಞಾನ ಇಲ್ಲ, ಎಕ್ಸೆಪ್ಟ್ ವಾಯುದೇವರಿಗೆ, ಬ್ರಹ್ಮದೇವರಿಗೆ ಬಿಟ್ರೆ, ಋಜುಗಳಿಗೆ ಬಿಟ್ಬಿಟ್ರೆ, ಋಜುಪತ್ನಿಯರಿಗೆ ಬಿಟ್ಬಿಟ್ರೆ, ಎಲ್ಲರೂ ದೇ ಆರ್ ಇನ್ ಸ್ಲೀಪ್, ಇದು ಸ್ಲೀಪ್ ಸ್ಲಂಬರ್ ನಾಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕಾರ್ಯ ಇಲ್ಲ, ಸೊ ಹಾಗಾಗಿ ಈ ರೂಪಗಳು ಬೇಕಾಗೋದಿಲ್ಲ. ಸೊ ಹಾಗಾಗಿ ಅಂದ್ರೆ ಎಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಅಂತ ಕೇಳ್ಬೇಡ, ನನ್ನ ಲಾಜಿಕಲ್ ಆಗಿ ಥಿಂಕ್ ಮಾಡಿದ್ರೆ ಇದು ಆನ್ಸರ್ ಅಂತ ಕಾಣುತ್ತೆ ನನಗೆ. ಆದ್ರೆ ದೊಡ್ಡ ಆತ್ರ ಮಹಂತ ಪುಷ್ಟವ್ಯ ದೊಡ್ಡವ್ರನ್ನ ಕೇಳ್ತಿಳ್ಕೊಳ್ಳೋದು ಎಲ್ಲಿ ನಮ್ಗೆ ಡೌಟ್ ಬಂತು. ಹೌದು, ಆದ್ರೆ ಬ್ರಹ್ಮನ್ ಕಲ್ಪ ಒಂದ್ ಪ್ರತಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಜೀವ ಇದ್ದಾನೆ, 10 ಬ್ರಹ್ಮಕಲ್ಪ ಸಾಧನ ಅಂತ ಡಿಫೈನ್ ಮಾಡ್ತಾರೆ. ಅಪ್ರೋಕ್ಷ ಧಾರ ಸಂಧಿಯಲ್ಲಿ ಯಾವ ಯಾವ ಜೀವಕ್ಕೆ ಎಷ್ಟೆಷ್ಟು ಕಲ್ಪ ಸಾಧನಗಳು ಅಂತ ತಿಳಿಸ್ತಾರಲ್ಲ, ಆ ತರಹ ಒಂದು ಎಕ್ಸಾಂಪಲ್ ತಗೊಂಡು ಯಾವ್ದೋ ಒಂದು ಜೀವ ಎಕ್ಸ್ ಜೀವ ಅಂತ ತಗೊಂಡು ಆ ಜೀವನಿಗೆ 10 ಕಲ್ಪ ಸಾಧನಗಳನ್ನು ತಗೊಂಡ ಕಾಲಕ್ಕೆ 10 ಇಲ್ಲ 10 ಅಪ್ರೋಕ್ಷ ಧಾರತಮ್ಯ ಸಂಧಿಯಲ್ಲಿ ದಿನಕಲ್ಪಗಳ ಬಗ್ಗೆ ಮಾತಾಡೋದಿಲ್ಲ. ಸಾಧನ ಆಫ್ ಎ ಜೀವ ಈಸ್ ಫ್ರಮ್ ಬ್ರಹ್ಮಕಲ್ಪ ಪರ್ಸ್ಪೆಕ್ಟಿವ್. ಯಾ ದಿನಕಲ್ಪಗಳು ಮನ್ವಂತರ ಕಲ್ಪಗಳ ಬಗ್ಗೆ ಮಾತಾಡೋದಿಲ್ಲ, ಇಟ್ ಈಸ್ ಫ್ರಮ್ ಬ್ರಹ್ಮ ಪರ್ಸ್ಪೆಕ್ಟಿವ್ ಅಲ್ಲಿ 100 ಇಯರ್ಸ್ ಆಫ್ ಬ್ರಹ್ಮನೇ. ಅಪ್ರೋಕ್ಷ ಧಾರತಮ್ಯ ಸಂಧಿಯಲ್ಲಿ ಯಾರ್ಯಾರಿಗೆ ಎಷ್ಟು ಕಲ್ಪ ಸಾಧನಗಳು ಅಂತ ಎಲ್ಲ ಡಿಫೈನ್ ಮಾಡ್ತಾರಲ್ಲ, ಬ್ರಹ್ಮದೇವರಿಗೆ 200 ಅಂತೇಳಿ, ರುದ್ರದೇವರ ರೀಸ್ಟಿರೋದು ಮನುಷ್ಯೋತ್ತಮರಿಗೆ ಅವ್ನ ಅರ್ಧಕಲ್ಪದಲ್ಲೇ ಸಾಧನ ಆಗಿ ಹೊರಟು ಬಿಡ್ತಾನೆ. ಹಾಗಾಗಿ ಆ ಎಕ್ಸಾಂಪಲ್ ತಗೊಳಕ್ ಬರೋದಿಲ್ಲ. ಅದಕ್ಕೆ ನಾನು ಒಂದು 10 ಕಲ್ಪ ಸಾಧನ ಅಂತ ಯಾವ್ದೊಂದು ಎಕ್ಸ್ಜೀವ ಅಂತ ತಗೊಂಡಿದ್ದು ನಾನು. ವಿ ಕೆನಾಟ್ ಮನುಷ್ಯ ಅಂತ ಹೇಳಿಲ್ಲ, ಯಾಕಂತಂದ್ರೆ ನೀವು ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಅವ್ರಿಗೆ 1ನೇ ಕಲ್ಪದಲ್ಲಿ ಸಾಧನೆ ಮುಗಿಸ್ಕೊಂಡ್ಬಿಡ್ತಾನೆ ಅಂತ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಐ ಡಿಂಟ್ ವಾಂಟ್ ಇಟ್ ಟು ಕನ್ಫ್ಯೂಸ್ ದಟ್. ಸೊ ಹಾಗಾಗಿ 10 ಕಲ್ಪ ಸಾಧನ ಯಾವ್ದೊಂದು ಜೀವಿ, ತಮ್ಮ ಎಕ್ಸ್ ವೈ ಜೀವಿ ಸಾಧು, ಅದನ್ ಮಾತು ವಿಷಯ. ಸೊ ಹಾಗಾಗಿ ನಿಮ್ ಕ್ವಶನ್ ಗೆ ಆನ್ಸರ್ ಏನಂತಂದ್ರೆ ಇದನ್ ಮಾತು. ಆನ್ಸರ್ ಬಂತ ನಿಮಗೆ?
ಇನ್ನೊಂದ್ ಸಣ್ಣ ಡೌಟ್ ಇದೆ, ಸೃಷ್ಟಿ ಅಂದ ಮಾತ್ರಕ್ಕೆನೆ ಅದು ಸೃಜ್ಯರಾಶಿಯಿಂದ ಸೃಜ್ಯರಾಶಿಗೆ ಬರುತ್ತೆ ಅಂತ ಆಗುದಿಲ್ಲ ಅಲ್ವಾ?
ಇಲ್ಲ ಇಲ್ಲ, ಸೃಷ್ಟಿ ಅಂತ ಕಲ್ಕಿ ಯಾರು ಆಲ್ರೆಡಿ ಸೃಷ್ಟಿಯಲ್ಲಿ ಬಂದ್ಬಿಟ್ಟಿದ್ದಾರೆ, ಅಸೃಜ್ಯಾವಸ್ಥೆಯಿಂದ ಸೃಷ್ಟಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ಜೀವ ಅಂತ ಹೇಳಿದ್ರೆ ನೆಕ್ಸ್ಟ್ ಜೀವ ಅಂತ ಹೇಳಿ, ಅವನು ಒಂದು ಕಲ್ಪ ಸಾಧನೆ ಮಾಡ್ಕೊಂಡು ದೇವರ ಉದ್ರದಲ್ಲಿ ಎಂಟರ್ ಆದ ಲಯಕಾಲದಲ್ಲಿ, ನೆಕ್ಸ್ಟ್ ಟೈಮ್ ಬಂದ ಕಾಲಕ್ಕೆ ಅವನ ಅಸೃಜ್ಯಾವಸ್ಥೆ ಅಂತ ಕರೆಯೋದಿಲ್ಲ, ಅವನ ಅಸೃಜ್ಯಾವಸ್ಥೆಯಿಂದ 2ನೇ ಕಲ್ಪಕ್ಕೆ ಹೋದ ಅಂತ ಕರೆಯೋದಿಲ್ಲ. ದಟ್ ಇಸ್ ನಾಟ್ ದ ರೈಟ್ ಡೆಫಿನೇಷನ್. ಯಾರು ಇವರಿಗೆ ಸೃಷ್ಟಿನೇ ಕಾಣಲಿಲ್ಲೋ ಅಂಥವನು ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದ ಅಂತ ಹೇಳ್ತಾರೆ. ಯಾಕಂದ್ರೆ ಇವನ ಕಲ್ಪ ಒಂದು ಸಾಧನದಲ್ಲಿ ಒಂದು ಮೆಟ್ಲು ಆಲ್ರೆಡಿ ಏರಿಬಿಟ್ಟಿದ್ದಾನೆ ಇವನು. ಈ 10 ಕಲ್ಪ ಸಾಧನ ಇದ್ದವನು ಈ ಆಲ್ರೆಡಿ ಹ್ಯಾಸ್ ಸರ್ಪಾಸ್ಡ್ ಒನ್ ಸ್ಟೆಪ್. ಸೊ ಹಾಗಾಗಿ ಅವನ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದ ಅಂತ ಹೇಳಬಾರದು ನಾವು. ಬಾಲ ನಿಮ್ ಕ್ವಶನ್ ಏನಿದ್ ಬಾಲು?
ಇದು ನೀವು ವಿಷ್ಣು ರಾಷ್ಟ್ರದಲ್ಲಿ ಮಂತ್ರಗಳು ಅದು ಓದಿದ್ರಲ್ಲ, ಅದರಲ್ಲಿ ಅದು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀರಾ ದತ್ತ ಸ್ವಾತಂತ್ರ್ಯ ರೂಪನೇ ಅದರಲ್ಲಿ ಅಂತ. ಅದು ಸ್ವತಂತ್ರ ಸ್ವಗತ
ಸ್ವಾತಂತ್ರ್ಯ ಡಿಸ್ಕಷನ್ ಬೇಡ ಇವಾಗ, ಅದ್ರ ಬಗ್ಗೆ ನಾನು ಮುಂಚೆ ನಾನು ಡೆಫಿನೇಷನ್ ಕೊಟ್ಬಿಡ್ತೀನಿ, ಆಮೇಲೆ ಸುವಿದ್ಯೆ ಅಂತ ಇರ್ತಾರೆ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ, ಆಮೇಲೆ ಹೇಗೆ ಸಮನ್ವಯ ಮಾಡ್ಕೋಬಹುದು, ಮಾಡ್ಲಕ್ ಬರ್ತದೋ ದೊಡ್ಡ ದೊಡ್ಡವ್ರ ಹತ್ರ ಹೇಗೆ ಹೋಗಿ ತಿಳ್ಕೊಳ್ಳೋದು, ಅಲ್ಲಿ ಆಮೇಲೆ ನಾನು ಡಿಸ್ಕಸ್ ಮಾಡ್ತೀನಿ ಅದನ್ನ. ಆ ಕ್ವಶನ್ ಇವಾಗ ಬೇಡ.
ಸರಿ ಆಗ್ರಿ. ಇನ್ನೊಂದು ನಿಮ್ದು ಭಗವಂತ ರೂಪಗಳು ಎಲ್ಲಾ ರೂಪಗಳು ಸೃಷ್ಟಿ ಆದಾಗ ಅನಂತ ರೂಪಗಳು ಈಶ ಸೃಷ್ಟಿ ಆದದ್ದು ಅದು ಲಯ ಅಂತ ಹೇಳ್ಬಾರ್ದು. ಭಗವಂತನಿಗೆ ಗುಣಕ್ಕೆ ಲಯ ಇಲ್ಲ, ಭಗವಂತ ಹೋಗಿ ತಿರುಗಿ ಆ ರೂಪಗಳಿಂದ ಮತ್ತೆ ವಾಪಸ್ ಹೋಗಿ ಅದು ಸೇರ್ಕೊಳ್ಳುತ್ತೆ. ಲಯ ಅಂತ ಹೇಳ್ಬಾರ್ದು.
ಲಯ ಅಂತಂದ್ರೆ ಅದೇ ಹೆಸರು, ಅದೇ ಅರ್ಥ. ಅಂದ್ರೆ ಲಯ ಅಂತಂದ್ರೆ ಏನಂದ್ರೆ ಅವನ ರೂಪಗಳು ಹೋಗಿ ಅವನಲ್ಲಿ ಸೇರ್ಕೊಳ್ಳೋದೇ ಲಯ ಅನ್ ಮಾತು ಭಗವಂತನಿಗೆ.
ಅಲ್ಲ ಲಯ ಅಂತಂದ್ರೆ
ಭಗವಂತ ಅಲ್ಲ, ಭಗವಂತ ಹುಟ್ಟಿದ ನಮ್ ಜೊತೆಗೆ ಭಗವಂತ ಹುಟ್ಟಿದ ಅಂತ ಬರುತ್ತೆ ಎಲ್ಲಿ ಶ್ರುತಿಗಳಲ್ಲಿ. ಏನರ್ಥ ಅಂತಂದ್ರೆ ಜೀವನ ಜೊತೆಗೆ ಹುಟ್ಟೋದು ಒಂದು, ಅದರಲ್ಲಿ ಜೀವ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದ ಕಾಲಕ್ಕೆ ಹುಟ್ಟಿದ್ದು ಒಂದು, ಆ ತರಹ ಅನ್ಮಾತು. ಆಮೇಲೆ ತನ್ನ ಮೂಲ ರೂಪದಿಂದ ತಾನು ಹೊರಗೆ ಬಿದ್ದ ರೂಪಗಳು ಈ ತರಹ ಹುಟ್ಟೋದು ಅಂತಂದ್ರೆ ಲಯ ಅಂತಂದ್ರೆ ಏನಂತಂದ್ರೆ ನಾಟ್ ಇನ್ ರಿಯಲ್ ಸೆನ್ಸ್. ಯು ನಥಿಂಗ್ ಶುಡ್ ಬಿ, ಭಗವಂತನಿಗೆ ಯಾವ್ದು ರಿಯಲ್ ಸೆನ್ಸ್ ನಾನು ತಗೊಳ್ಳೇಬಾರ್ದು. ನಿದ್ರೆ ಮಾಡಿದ ಅಂತಂದ್ರೆ ಏನರ್ಥ, ಅವ್ನು ನಿದ್ದೆ ಮಾಡುದಿಲ್ಲ.
ಭಗವಂತ ರೂಪಕ್ಕೆ ಲಯ ಅನ್ನೋ ಶಬ್ದ ಉಪಯೋಗಿಸಬಾರ್ದು ಅಂತ ಅಲ್ವಾ? ಬೇರೆ ಅಂದ್ರೆ ಬೇರೆ ಹೋಗಿ ರೂಪ ಸೇರ್ಕೊಳ್ಳುತ್ತೆ ಲಯ ಅನ್ನೋದು.
ಇಲ್ಲ ಇಲ್ಲ, ಉಪಯೋಗ ಮಾಡಬಹುದು ಲಯ ಅಂತೇಳಿ ಉಪಯೋಗ ಮಾಡಬಹುದು. ನಾವು ಕೇಳ್ಬಹುದು ಯಾರನ್ನ, ಇವತ್ತು ಸಂಜೀವ ಮೂರ್ತಿ ದಾಸರ ಹತ್ರ ಮಾತಾಡ್ತಾ ಇದೀವಲ್ಲ,
ಲಯ ಅಂದ್ರೆ ನಾಶ ಅಂತ. ನಾಶ ಭಗವಂತನಿಗೆ ಯಾವ್ದು ನಾಶ ಇಲ್ಲ, ವೃದ್ಧಿ ಇಲ್ಲ, ಎಂತದೂ ಇಲ್ಲ. ಲಯ ಅನ್ನೋದು ಭಗವಂತನ ರೂಪಗಳಿಗೆ ಗುಣಗಳಿಗೆ ಉಪಯೋಗಿಸಬಾರ್ದು ಅಂತ ಬೇಕಾದ್ರೆ ಪ್ರಶ್ನೆ ಕೇಳೋಣ.
ಕೇಳೋಣ, ಕ್ವಶನ್ ಕೇಳಿ ತಿಳ್ಕೊಳೋಣ. ಇನ್ನೇನ ಕ್ವಶನ್ಸ್ ಉಂಟೆ?
ಇಲ್ಲ ಅಷ್ಟೇ
ಹೇಳಿ. ಮೋಹನ್ ಅವ್ರಿಗೆ ಏನೋ ಕ್ವಶನ್ ಇದೆಯಾ?
ಸೃಷ್ಟಿ ಅನ್ನೋದು ಒಂದು ಜನರಿಕ್ ಟರ್ಮ್ ಅಂತ ಅಲ್ವಾ, ಯು ಆರ್ ನಾಟ್ ರೆಫರಿಂಗ್ ಇಟ್ ಟು ಅ ಅಸ್ತಿತ್ವದಿಂದ ಶುಚ್ಯಕ್ಕೆ ಬಂದಾಗ ಅದು ನಾವು ತೃಣಜೀವಿ ತಗೊಂಡಾಗ್ಲೂ ಮತ್ತೆ ಆರ್ಡಿನರಿ ಮನುಷ್ಯನ ತಗೊಂಡಾಗ್ಲೂ ನಮಗೆ ಅಸ್ತಿತ್ವದಿಂದ ಶುಚ್ಯಕ್ಕೆ ಬಂದಾಗ ನಾವು 84 ಲಕ್ಷ ಯೋನಿಗಳೆಲ್ಲ ದಾಟದ ಮೇಲೇನೆ ಮನುಷ್ಯ ಆಗೋದು.
ಅಲ್ಲ ನಾಟ್ ನೆಸೆಸರಿಲಿ ಅಂದ್ರೆ ಈ ಅರ್ಧ ಕಲ್ಪ ಸಾಧನ ಅಂತ ಹೇಳ್ತಾ ಇದಾರಲ್ಲ ಅಂದ್ರೆ ಕೊನೆ 32ನೇ ಕಕ್ಷದಲ್ಲಿ ಇದ್ದವನಿಗೆ ಅದರಲ್ಲಿ ತೃಣವರೆಗೆ ಹೋಗ್ಬಿಡ್ತಾರೆ. ಮತ್ತೆ ಮನುಷ್ಯೋತ್ತಮನಿಂದ ಹಿಡಿದು ಇಟ್ ಗೋಸ್ ಟಿಲ್ ಮನುಷ್ಯೋತ್ತಮ, ಮನುಷ್ಯ ಮಧ್ಯಮ, ಮನುಷ್ಯ ಅಧಮ ಅಂತೇಳಿ 3 ಕ್ಯಾಟಗರಿ ಸಾತ್ವಿಕರಲ್ಲಿ. ಅದಾದ್ಮೇಲೆ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಏನು ಪಶು ಪಕ್ಷಾದಿಗಳ ಪಕ್ಷಿ ಆದಿಗಳೆಲ್ಲ ಬರುತ್ತೆ. ಆದ್ಮೇಲೆ ಗಿಡ ಬಳ್ಳಿ ಅದರಲ್ಲಿ ಕೂಡ ತಾರತಮ್ಯ ಉಂಟು. ಮತ್ತೆ ಮಾವಿನ ಗಿಡ ಅದರಲ್ಲಿ ತಾರತಮ್ಯ ಉಂಟು. ಕೊನೆಗೆ ಒಂದು ತೃಣ ಅಂತೇಳಿ ಲಾಸ್ಟ್ ಇವರೆಲ್ಲ ಮನುಷ್ಯೋತ್ತಮ ಕ್ಯಾಟಗರಿಯಲ್ಲಿ ದೇ ಆರ್ ಕಂಬೈನಿಂಗ್ ಇಟ್ ಆಲ್ ದಿಸ್ ಅನ್ ಮಾತು. ಇವರೆಲ್ಲರಿಗೆ ನಾಟ್ ನೆಸೆಸರಿಲಿ ದೇ ಹಾವ್ ಟು ಗೋ ತ್ರೂ ಆಲ್ ದ 84 ಏನು 84 ಲಕ್ಷ ಯೋನಿಗಳು. ದೇರ್ ಇಸ್ ನೋ ಗ್ಯಾರಂಟೀಡ್ ಫಿಲಾಸಫಿ ವಿಚ್ ಸ್ಟೇಟ್ ದಟ್ ದೇ ನೆಸೆಸರಿಲಿ ಹಾವ್ ಟು ವಾಕ್ ತ್ರೂ ಆಲ್ ದಿಸ್ 84. ಭಗವಂತ ಹೇಗೆ ಮಾಡಿಸ್ತಾನೆ ಅವನಿಗೆ ಬಿಟ್ಟಿದ್ದಪ್ಪ ಅದು ಅದು ಹೇಗೆ ಮಾಡಿಸ್ತಾನೆ.
ಮನುಷ್ಯ ಜನ್ಮ ಬಂದಾಗ
ಇಲ್ಲ 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 ಅಸೃಜ್ಯ ಸೃಷ್ಟಿ ಕಾಲದಲ್ಲಿ. ಯಾಕಂದ್ರೆ ಈ ಅಭಿಮಾನ ಬರೋದು ಮನುಷ್ಯ ಆದ ಕಾಲಕ್ಕೆ, ಆದ್ರೆ ಕಾರ್ಯಗಳು ಮಾಡೋದು ಇವನ್ ಕತ್ತಿ ನಾಯಿ ಹಂದಿಕೊಂಡು ಮಾಡ್ತಾವಲ್ಲ. ಸಾಧನೆಗಳಲ್ಲ ತಿಂಬೋದು ಉಂಬೋದು ಯಾರು ಮಾಡ್ತಾರೆ ಅವರಲ್ಲಿ ನಿಂತು? ಭಗವಂತ ದತ್ತ ಸ್ವಾತಂತ್ರ್ಯ ರೂಪದಿಂದ ಮಾಡ್ಬೇಕಲ್ಲ ವ್ಯಾಪಾರ. ಆ ತರಹ ಇದು ಬರೇ ಮನುಷ್ಯ ಆದ ಕಾಲಕ್ಕೆ ಅಹಮ್ಮ ಕಾರಗಳಾದಿಗಳು ಅಂತೇಳಿ ಎಕ್ಸ್ಟ್ರಾ ಇಂಟೆಲಿಜೆನ್ಸ್ ಬರುತ್ತೆ ಜೀವನಿಗೆ. ಜ್ಞಾನ ರೂಪ ಅಲ್ಲ 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 ಎಲ್ಲಾ ಕಾರ್ಯಗಳು ಪ್ರತಿಯೊಂದು ಕಾರ್ಯ ತತ್ವ ಸ್ವಾತಂತ್ರ್ಯ ರೂಪದಿಂದ ಭಗವಂತ ಇಲ್ಲ 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 ಇರುತ್ತೆ ಇರುತ್ತೆ ಭಗವಂತ ಅಲ್ಲಿ ತತ್ವ ಸ್ವಾತಂತ್ರ್ಯ ರೂಪದಿಂದ. ಅದಕ್ಕೊಂದು ಆಲೋಚನೆ ಬರುತ್ತೆ, ಅದೊಂದು ಮಾಂಸದ ಮುದ್ದೆ ಕಾಣುತ್ತೆ ಅದಕ್ಕೆ, ಅದಕ್ಕೊಂದು ಆಲೋಚನೆ ಬರುತ್ತೆ ಅಲ್ಲಿ ಹೋಗ್ಬೇಕಂತೇಳಿ. ಅದ್ರಲ್ಲಿ ಇನ್ನೊಂದು ದೊಡ್ಡ ನಾಯಿ ನಿಂತಿರುತ್ತೆ, ಓ ಹೋದ್ರೆ ಕಡಿಯುತ್ತೆ ಅಂತ ಹೀಗೆ ನೋಡ್ತಾ ಇರ್ತದೆ. ಆಮೇಲೆ ಕೊನೆಗೆ ಕ್ರಿಯೆ ಎಲ್ಲಿ ಕ್ರಿಯೆ ಇರುತ್ತೆ, ಕ್ರಿಯೆ ಎಲ್ಲಿ ಬಂತು ಅಲ್ಲಿ ಭಗವಂತ 3 ರೂಪಾಯಿ ವ್ಯಾಪಾರ ಸಾಧನ ತಿಂಬ. ಆ ನಾಯಿ ಜನ್ಮ ಬಂದು ಅದಕ್ಕೇನು ಒದ್ದಾಡ್ತಾ ಇದ್ದಾನಲ್ಲ ಜೀವ, ಅದರಿಂದ ಕಡ್ಸ್ಕೊಂಡು ಇಲ್ಲಿಂದ ಭಯ ಬಿದ್ದು ಆ ಚಳಿಯಲ್ಲಿ ಒದ್ದಾಡಿ ಮಳೆಯಲ್ಲಿ ಒತ್ತೊಯ್ದು ಅದೆಲ್ಲ ಸಾಧನೆ. ಸಾಧನ ಅಂತಂದ್ರೇನು ಕರ್ಮವನ್ನು ಕಳ್ಕೊಳ್ಳೋ ಒಂದು ಸಾಧನ. ಮನುಷ್ಯಾದ ಕಾಲಕ್ಕೆ ಕರ್ಮಕ್ಕೆ ಬಿಡ್ರಪ್ಪ ಅಂತ ಹೇಳಿದ್ರೆ ನಾವು ಕರ್ಮ ಕಟ್ಕೊಳ್ತೀವಿ, ಅದೊಂದು ಎಕ್ಸ್ಟ್ರಾ ಸಾಧನ ಅನ್ಕೊಳ್ರಿ. ಅದು ಸಂಜೆ ಬರ್ದು ಅದ್ರ ನೈಟ್ ಪ್ರವಚನದಲ್ಲಿ ಬ್ಯೂಟಿಫುಲ್ ಆಗಿ ಮಾತಾಡ್ತಾರೆ ಎಲ್ಲಾದ್ರಲ್ಲೂ ಭಗವಂತ ಅಡಿಕೆ ಸೃಷ್ಟಿ ಅಂತ ಹೇಳಿದ. ಇಲ್ಲ ಇಲ್ಲ ಹೌದು 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 ಕ್ರಿಯಾಶಕ್ತಿ ಡಿಫ್ರೆಂಟ್ ಅಲ್ಲಲ್ಲ. ಕ್ರಿಯೆ ಅಂತಂದ್ರೆ ಒಂದು ಆಕ್ಟಿವಿಟಿ, ಕ್ರಿಯಾಶಕ್ತಿ ಅಂದ್ರೆ ಮಾಡ್ತಕ್ಕಂತ ಒಂದು ಪವರ್ ಅಷ್ಟೇ. ಕ್ರಿಯಾ ಅಂತಂದ್ರೆ ಒಂದು ಆಕ್ಟಿವಿಟಿ, ಕ್ರಿಯಾಶಕ್ತಿ ಅಂತಂದ್ರೆ ಮಾಡ್ತಕ್ಕಂತ ಒಂದು ಆಕ್ಟಿವಿಟಿ. ಜೀವನಿಗೆ ಹೇಳೋದು ನಾವು ಕ್ರಿಯಾಶಕ್ತಿ ಹೇಳ್ಬೇಕು. ಜಡಕ್ಕೆ ಹೇಳಿದ್ದೆ ನಾನು, ಜಡಕ್ಕೆ ಶಕ್ತಿ ಎಂಬುದು ಯೂಸ್ ಮಾಡಬಾರ್ದು ಅಂತೇಳಿ ಜಡಕ್ಕೆ ಹೇಳಿದ್ ನಾನು. ಕರ್ತೃ ಅದು ಯಾವ ವಿಧವಾಗಿ ಕ್ರಿಯಾ ಉಂಟಾದ ಕಾರಣ ಕರ್ತೃ ಅದು. ಇನ್ನೇನ ಕ್ವಶನ್ಸ್ ಉಂಟಾ ಬಿಫೋರ್ ಬಿ ಆರ್ ಪಿ ಒಂದು ಕ್ವಶನ್ ಉಂಟು? ಹೌದು ಹೌದು
ಹಾಗೆ ಜೀವಿಗಳು ಕೂಡ ಉದ್ರಕ್ಕೆ ಹೋಗ್ಬೇಕು. ಭಗವಂತ ಉದ್ರಕ್ಕೆ
ಹೌದು 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 ಅದು ಲಯ ಹೌದು.
ಎವ್ರಿಥಿಂಗ್ ಇಸ್ ಬಿಕಮಿಂಗ್
ಎವ್ರಿಥಿಂಗ್ ಇಸ್ ಗೋಯಿಂಗ್ ಗೋಯಿಂಗ್ ಟು ಒನ್ ಪ್ಲೇಸ್. ಭಗವಂತನ ಮೂಲೆ ರೂಪದ ಬೇರೆ ಬೇರೆ ಗುಣಗಳು ಮೂಲೆ ರೂಪಕ್ಕೆ ಹೋಗುತ್ತೆ.
ಸಮುದ್ರದಲ್ಲಿ ನದಿ ಸೇರ್ಕೊಂಡಂತೆ ಅಲ್ಲ ಸಮುದ್ರದ ಕರೆಕ್ಟ್. ಸಮುದ್ರದಲ್ಲಿ ನದಿ ಯಮುನಾ ನದಿ ಹೋಗಿ ಸೇರ್ಕೊಳ್ಳುತ್ತೆ, ಗಂಗಾ ನದಿ ಹೋಗಿ, ಎಲ್ಲಾ ಒಂದು 5 ನದಿಗಳು ಹೋಗಿ ಒಂದೇ ಸಮುದ್ರಕ್ಕೆ ಸೇರ್ಕೊಳ್ತೇವೆ ಅನ್ಕೊಂಬೋಣ. ಎಲ್ಲಾ ಸಮುದ್ರಕ್ಕೂ ಪ್ರತ್ಯೇಕ ಪ್ರತ್ಯೇಕವಾಗಿ ಅಸ್ತಿತ್ವ ಉಂಟು ಸಮುದ್ರದಲ್ಲಿ. ಸಮುದ್ರಕ್ಕೆ ಒಂದು ಅಸ್ತಿತ್ವ ಉಂಟು. ಆ ತರಹ ಭಗವಂತ ಸಮುದ್ರ ಪ್ರಾಯ ಜೀವರಾಶಿಗಳು ಎಲ್ಲ ಅದರಲ್ಲಿ ಭಗವಂತನ ಉದರದಲ್ಲಿ ಯಾವ್ಯಾವ ಪೋರ್ಷನ್ ಅಲ್ಲಿ ಯಾವ್ಯಾವ ಜೀವರಾಶಿಗಳು ಹೋಗ್ತಾರೆ ಅಂತಿದೆ ಅಂದ ಮಾತು. ಅದು ಸೃಷ್ಟಿ ಪ್ರಕರಣ ಸುರಾದಿಯಲ್ಲಿ ಬರುತ್ತೆ. ಅವನ ಉದರದಲ್ಲಿ ಮುಕ್ತರಿರ್ತಾರೆ, ಮುಕ್ತ ಏನೋ ಅಮುಕ್ತರಿರ್ತಾರೆ. ಅಮುಕ್ತರ ಅಂತಂದ್ರೆ ನಾವುಗಳು ಅಸೃಜ್ಯಾವಸ್ಥೆಗೆ ಬರ್ದಾಗಿದ್ದವರೇ ಇರ್ತಾರೆ. ಅಸೃಜ್ಯಾವಸ್ಥೆಗೆ ಬರ್ದಾಗಿದ್ದಂತಹ ಜೀವರಾಶಿಗಳು ಇರ್ತಾರೆ, ಸಮಯೋಗ್ಯರಿರ್ತಾರೆ. ಎಲ್ಲ ಈ ಅಟ್ಮಾಸ್ಫಿಯರ್ ಅಲ್ಲಿ ಅವ್ಯಕ್ತಾಕಾಶ ಅಂತ ಕೆಲವು ಜನ ಹೇಳ್ತಾರೆ. ಅವ್ಯಕ್ತಾಕಾಶ ಅಂತೇಳಿ ಅದು ಬ್ರಹ್ಮಾಂಡದ ಬಹಿರ್ಭಾಗದಲ್ಲಿ ಉಂಟನ್ ಮಾತು. ಆ ಡೆಫಿನೇಷನ್ ಅಲ್ಲಿ ಹೋಗ್ಬೇಡ. ಸೊ ಅಲ್ಲಿ ಅವ್ಯಕ್ತಾಕಾಶ ಅಂತಂದ್ರೆ ದ ಇನ್ಫಿನೈಟ್ ಆಕಾಶ ಅಂತ ಹೇಳ್ತಾರೆ ಅನ್ನ ಮಾತು. ಆ ಆಕಾಶದಲ್ಲಿ ಜೀವರಾಶಿಗಳು ಅನಂತಾನಂತವಾಗಿ ಇವೆ ಅಂತ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ಅಂತಂದ್ರೆ ಈ ಬ್ರಹ್ಮಾಂಡದಲ್ಲಿ ಕೂಡ ಅಸೃಜ್ಯಾವಸ್ಥೆಗೆ ಇನ್ನ ಸೃಜ್ಯಾವಸ್ಥೆಗೆ ಬರ್ದಿರ್ತಕ್ಕಂಥ ಎಷ್ಟೋ ಜೀವರಾಶಿಗಳು ಈ ಬ್ರಹ್ಮಾಂಡದಲ್ಲಿ ಇರ್ತಾರೆ ಅಂತೇಳಿ ಹೇಳ್ತಾರೆ ಅನ್ನ ಮಾತು. ಜಸ್ಟ್ ಆರ್ ಅವೈಲೇಬಲ್ ಅಷ್ಟೇ ಪ್ರಕೃತಿ ಇಲ್ಲ ಅಂತೇಳಿ ಆ ತರಹ. ಸೊ ಹಾಗಾಗಿ ಭಗವಂತನ ಉದರದಲ್ಲಿ ಸಮುದ್ರ ಮತ್ತೆ ನದಿಯ ಒಂದು ಎಕ್ಸಾಂಪಲ್ ತಗೊಂಡ್ರೆ ಇಟ್ ವಿಲ್ ಬಿ ವೆರಿ ಕ್ಲಿಯರ್ ಟು ಅದು. ಎಲ್ಲ ಇಚ್ಛಾಶಕ್ತಿ, ಜ್ಞಾನ, ಇಚ್ಛಾ, ಕ್ರಿಯಾ, ಮೂರಕ್ಕೂ ಈ ಮೂರು ಜೀವನ ಈ ಮೂರು ಕರ್ತೃತ್ವ ಅಂತಂದ್ರೆ ಜ್ಞಾನ, ಇಚ್ಛಾ, ಕ್ರಿಯಾ, ಶಕ್ತಿ ಎಲ್ಲಿರುತ್ತೋ ಅದಕ್ಕೆ ಎಲ್ಲಿ ಯೂಸ್ ಆಗುತ್ತೋ ಅದಕ್ಕೆ ಕರ್ತೃತ್ವ ಅಂತ ವರ್ಡ್ ಯೂಸ್ ಮಾಡೋದು. ಹರಿದಾಸ್ ಭಟ್ ತುಂಬಾ ಚೆನ್ನಾಗಿ ಡೆಫಿನೇಷನ್ ಕೊಟ್ರು. ಮುಂಚೆ ಮಾಯಾವಾದಿಗಳು ಯಾರು ಬಂದ ಕಾಲಕ್ಕೆ ದ ಜಸ್ಟ್ ಯೂಸ್ ಜ್ಞಾನ ಇದ್ರೆ ಮಾತ್ರ ಅದು ಕರ್ತೃತ್ವ ಅಂತ ಯೂಸ್ ಮಾಡಿದ್ರು. ಇನ್ನೊಬ್ರು ಜ್ಞಾನ ಮತ್ತೆ ಇಚ್ಛಾ ಇದ್ರೆ ಅದು ಕರ್ತೃತ್ವ ಅಂತ ಡೆಫಿನೇಷನ್ ಕೊಟ್ರು. ಮಧ್ವಾಚಾರ್ಯರು ಮಾತ್ರ ಬಂದು ಜ್ಞಾನ ಅಲ್ಲ ಸಾರಿ ಕ್ರಿಯಾ ಇದ್ರೆ ಮಾತ್ರ ಮುಂಚೆ ಕರ್ತೃತ್ವ ಅಂತ ಹೇಳಿ ಡೆಫಿನೇಷನ್ ಕೊಟ್ರು. ಆದ್ಮೇಲೆ ಇಚ್ಛಾ ಕ್ರಿಯಾ ಶಕ್ತಿ ಜ್ಞಾನ ಇಚ್ಛಾ ಇದ್ರೆ ಮಾತ್ರ ಡೆಫಿನೇಷನ್ ಕರ್ತೃತ್ವ ಅಂತ ಡೆಫಿನೇಷನ್ ಕೊಟ್ರು. ಜ್ಞಾನ ಇಚ್ಛಾ ಕ್ರಿಯಾ ಮೂರು ಇದ್ರೆ ಮಾತ್ರ ಕರ್ತೃತ್ವ ಅಂತ ಡೆಫಿನೇಷನ್ ಕೊಡ್ಬೇಕಂತ ಮಧ್ವಾಚಾರ್ಯರು ಹೇಳ್ಕೊಟ್ಟಿದ್ದನ್ನ ಮಾತು ಅಂತೇಳಿ ಮೊನ್ನೆ ಹರಿದಾಸ ಭಟ್ರು ಹರಿದಾಸ ಸಾಹಿತ್ಯ ಸಮ್ಮೇಳನದಲ್ಲಿ ತುಂಬಾ ಚೆನ್ನಾಗಿ ಡೆಫಿನೇಷನ್ ಕೊಟ್ರು ಮಾತು ಅವರು. ಹಾಗಾಗಿ ಕರ್ತೃತ್ವ ಎಂಬ ವರ್ಡ್ ಮೊನ್ನೆ ಹರೀಶ ಮೇಲ್ಕೊಟ್ ಕಳಿಸಿದ್ನಲ್ಲ, ಕರ್ತೃತ್ವ ಎಂಬ ವರ್ಡ್ ಇಟ್ ಬೇಸಿಕಲಿ ಶುಡ್ ಬಿ ಮೆನ್ಷನ್ಡ್ ವೇರ್ ದೇರ್ ಇಸ್ ಜ್ಞಾನ ಇಚ್ಛಾ ಕ್ರಿಯಾಶಕ್ತಿ. ಸೊ ಹಾಗಾಗಿ ಜಡಕ್ಕೆ ಆ ಕರ್ತೃತ್ವ ಎಂಬ ವರ್ಡ್ ಯೂಸ್ ಮಾಡಬಾರ್ದು, ಕರ್ತೃತ್ವ ಕ್ರಿಯಾಶಕ್ತಿ ಎಂಬ ವರ್ಡು ಯೂಸ್ ಮಾಡಬಾರ್ದು. ಕ್ರಿಯಾ ಉಂಟಲ್ಲಿ, ಅದು ಬನ್ನಂಜಾಚಾರ್ಯ ಪ್ರವಚನದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದಾರಲ್ಲ, ಅಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದನ್ನ ಕೇಳ್ಬೋದು. ಸತ್ವಸವಾಲಿ, ಸತ್ವಸವಾಲಿ ಕನ್ನಡ ಪದ್ಯಲ್ಲ, ಸತ್ವಸವಾಲಿ ಅಲ್ಲ. ಯದಾಸ್ನಾದಿ ತದಾಸ್ನಾತ್ ಎಂಬುದು ಚಾಂಡಿಲ್ಯ ತತ್ವದ, ಚಾಂಡಿಲ್ಯ ತತ್ವ, ಚಾಂಡಿಲ್ಯ ತತ್ವದಿಂದ. ಇನ್ನೇನ ಕ್ವಶನ್ಸ್ ಉಂಟ ಅಥವಾ ಮುಂದೆ ಹೋಗೋಣ?
ಸುಧೀರ್ ಅಂತ ಸಿಯಾಟ್ಲಿಂದ.
ಹಾ ನಮಸ್ಕಾರ ಹೇಳಿ.
ಮುಕ್ತಿ ಎಲ್ಲ ಸಿಕ್ಕಿದ್ಮೇಲೆ ಜೀವಕ್ಕೆ ಹೇಳ್ತಾರೆ ಅವ್ರವ್ರ ಸ್ವಂತ ರೂಪ, ಅವ್ರ ಏನ್ ಇಷ್ಟ ಬಂತ ತಗೋಬಹುದು. ಅವ್ರ ಸ್ವರೂಪದ ಒಂದ್ ರೂಪ ಇರುತ್ತೆ, ಬಟ್ ದೇ ಕ್ಯಾನ್ ಟೇಕ್ ಅದರ್ ಫಾರ್ಮ್ಸ್. ಸೊ ಅದು ಯಾರ ಕಂಟ್ರೋಲ್? ದೇವ್ರ ಕಂಟ್ರೋಲ್ ಅಲ್ಲ ಇರುತ್ತಲ್ವಾ?
ಹೌದೌದಲ್ಲ, ಮುಕ್ತಿಯಲ್ಲಿ ಹೇಳ್ತಾ ಇದ್ದೀರಾ ಕ್ರೀಡಾ ಮಾಡೋ ಕಾಲಕ್ಕೆ.
ಅವ್ರದ್ದು ಎಲ್ಲ ಆಗಿ ಮತ್ತೆ ಅವ್ರ ಮುಕ್ತಿ ಸಿಕ್ಕಿದ್ಮೇಲೆ ಅವ್ರ ಸ್ವರೂಪದ ಒಂದು ಫಾರ್ಮ್ ಅಲ್ಲಿ ಇರ್ತಾರೆ ಅವ್ರ ಸ್ವಂತ ಬರೇ ಜೀವ.
ಎಲ್ಲ ಹೌದು ಭಗವಂತನ. ಅದೇ ಆಕ್ಚುಲಿ ಇವತ್ತು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ ಅದನ್ನ. ಬಿಂಬನ ಜೊತೆಗೆ ಅಂದ್ರೆ ಈ ಜೀವನ ಸ್ವರೂಪ ದೇಹದಲ್ಲಿ ಬಿಂಬನ ಸ್ವಾತಂತ್ರ್ಯಾಂಶಗಳು ಅಂತೇಳಿ ಒಂದು ಸ್ವಾತಂತ್ರ್ಯಾಂಶಗಳು ಅಂತ ಒಂದು ಇದುಂಟು ಅನ್ಮಾತು, ಆಟ್ರಿಬ್ಯೂಟ್ ಉಂಟು. ಬಿಂಬ ಜೀವನ ಜೀವನ ಸ್ವರೂಪ ದೇಹದಲ್ಲಿ ಬಿಂಬ ಅಂತೇಳಿ ಒಬ್ಬನ್ ಕರ್ಸ್ಕೊಳ್ತಾ ಇದ್ದಾನಲ್ಲ, ಅವನಿಗೆ ಸ್ವಾತಂತ್ರ್ಯ ಶಕ್ತಿ ಉಂಟಲ್ಲ. ಯಾಕಂದ್ರೆ ಅವನು ಕೂಡ ಭಗವಂತನ ಮೂಲ ಏನು, ಭಗವಂತನಿಗೂ ಅವನಿಗೂ ಅಭಿನ್ನತ್ವ ಉಂಟಲ್ಲ, ಅವನು ಭಗವಂತನೇ. ಸೊ ಆದ ಕಾರಣ ಅವನಿಗೆ ಸ್ವಾತಂತ್ರ್ಯ ಉಂಟು, ಅವನಿಗೆ ಎಲ್ಲಾ ಗುಣಗಳು ಉಂಟು. ದೇವರಲ್ಲಿ ಸಾಮಾನ್ಯವಾಗಿ ನಾವು ಯಾವ ಯಾವ ಅಹಂತಾನಂತ ಗುಣಗಳಂತ ಹೇಳ್ತೀವೋ ಆ ಎಲ್ಲಾ ಗುಣಗಳು ಬಿಂಬನಿಗೂ ಉಂಟಲ್ಲ. ಆದ್ರೆ ಈ ಸ್ವಾತಂತ್ರ್ಯಾಂಶಗಳು, ಈ ಜೀವನದಲ್ಲಿರ್ತಕ್ಕಂತ ಬಿಂಬನ ಸ್ವಾತಂತ್ರ್ಯಾಂಶಗಳು ಸೃಷ್ಟಿಕಾರದಲ್ಲಿ ದೇ ವಿಲ್ ನಾಟ್ ಪ್ಲೇ ದ ರೋಲ್ ಅಂತ ಹೇಳ್ತಾರೆ ಮಾತು. ಸೃಷ್ಟಿಕಾಲದಲ್ಲಿ ದೇ ವಿಲ್ ನಾಟ್ ಪ್ಲೇ ದ ರೋಲ್, ದ ರೋಲ್ ಆಫ್ ಭಗವಂತ ಬಿಂಬನ ಸ್ವಾತಂತ್ರ್ಯಾಂಶಗಳು ವಿಲ್ ಕಮ್ ಇನ್ ಟು ದ ಪಿಕ್ಚರ್ ಇನ್ ಮುಕ್ತಿ. ಅಂದ್ರೆ ಮುಕ್ತಿಯಲ್ಲಿ ಈ ಮುಕ್ತ ಜೀವ ಕ್ರೀಡಾ ಮಾಡೋ ಕಾಲಕ್ಕೆ, ಆ ಕ್ರೀಡಾ ಮಾಡೋ ಕಾಲಕ್ಕೆ ನಡೆಯೋದಾಗುತ್ತೆ, ಕುಡಿಯೋದಾಗುತ್ತೆ, ಮಾತಾಡೋದಾಗುತ್ತೆ, ನೋಡೋದಾಗುತ್ತೆ, ಎಲ್ಲ ಮಾಡ್ತಾ ಇರ್ತಾನಲ್ಲ. ಆ ಮಾಡೋದಲ್ಲ ಯಾರ್ ಮಾಡಿಸ್ತಾ ಇದ್ದಾರಪ್ಪ ಅಂತಂದ್ರೆ ಆ ಬಿಂಬ ಅಂತ ಕೂತಿದ್ದಾನಲ್ಲ ಒಳಗೆ, ಆ ಬಿಂಬನಲ್ಲಿ ಇರ್ತಕ್ಕಂತ ಸ್ವಾತಂತ್ರ್ಯಾಂಶಗಳು ಈ ಜೀವನ, ಈ ಜೀವನಿಗೆ ಕರ್ತೃತ್ವ ಉಂಟಲ್ಲ, ಕರ್ತೃತ್ವ ಪರಾಧೀನ ಕರ್ತೃತ್ವ ಮುಕ್ತಿಯಲ್ಲಿ ಕೂಡ ಈ ಜೀವನ ಇರ್ತಕ್ಕಂತ ಪರಾಧೀನ ಕರ್ತೃತ್ವ ಏನು ಕ್ರಿಯಾ ಶಕ್ತಿ ಉಳ್ಳ ಜೀವನಿಂದ ಆ ಬಿಂಬನ ಸ್ವಾತಂತ್ರ್ಯಾಂಶಗಳು ಆ ವ್ಯಾಪಾರಗಳನ್ನು ಮಾಡಿಸ್ತಾ ಇರ್ತವನ್ ಮಾತು. ಸೊ ಹಾಗಾಗಿ ಬಿಂಬನ ಸ್ವಾತಂತ್ರ್ಯಾಂಶಗಳ ವ್ಯಾಪಾರ ಸೃಷ್ಟಿಕಾಲದಲ್ಲಿ ಬರೋದಿಲ್ಲ, ಅವು ಮುಕ್ತಿ ಕಾಲದಲ್ಲಿ ಮಾತ್ರ ಬರುತ್ತೆ. ಸೊ ಹಾಗಾಗಿ ನೀವು ಹೇಳಿದ ನೀವು ಕೇಳಿದ ಕ್ವಶನ್ ಆನ್ಸರ್ ಎಸ್, ಅದೆಲ್ಲ ಬಿಂಬನ ವ್ಯಾಪಾರನೇ ಅಲ್ಲ, ಯಾವುದು 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 ಪ್ರತಿಬಿಂಬನದಲ್ಲ.
ಅವರು ಒಂದು ಜೀವ ಸ್ವರೂಪದ ಒಂದ್ ಫಾರ್ಮ್ ಇರುತ್ತೆ, ಬಟ್ ಅದು ಬೇರೆ ಫಾರ್ಮ್ ಮಾಡಕ್ಕೆ ವಿಶ್ ಮಾಡಿದ್ರೆ ಅದು ಇಮ್ಯುನಿಟಿ ಆಗತ್ತಂತಲ್ಲ, ಅದು ಬಿಂಬನೆ ಮಾಡ್ತಾ ಇರೋದು.
ಹೌದ್ ಹೌದ್ ಹೌದು, ಎಲ್ಲ ಮಾಡ್ತದ್ದು, ಏನೇನ್ ವ್ಯಾಪಾರ ನಡೆಯುತ್ತೋ ಮುಕ್ತಿಯಲ್ಲಿ ಎಲ್ಲ ಭಗವಂತನೇ ಮಾಡ್ತದ್ದು.
ಓಕೆ,
ಹಲೋ, ನಾನು ಕಿರಣ್ ಅಂತ ಹೇಳಿ ಫ್ರೀಮಾಂಟ್ ಇದೆ ಮಾತಾಡೋದು. ನನಗೊಂದು ಕ್ವಶನ್ ಉಂಟು.
ಹೇಳಿ.
ಇದು ನಮ್ಮ ಶಾಸ್ತ್ರಗಳ ಪ್ರಕಾರ ಸೃಷ್ಟಿ ಎವಲ್ಯೂಷನ್ ಅಲ್ಲಿಂದ ಆದದ್ದು ಅಥವಾ ಯಥಾವತ್ತಾಗಿ ಸೃಷ್ಟಿ ಆದದ್ದು, ಎರಡರಲ್ಲಿ ಯಾವ್ದು ಹೇಳಿ? ಯಾಕಂದ್ರೆ ಪಾಶ್ಚಾತ್ಯರು ಎವಲ್ಯೂಷನ್ ಅಂದ್ರೆ ಇಂಗ್ಲಿಷ್ ನವರೆಲ್ಲ ಎವಲ್ಯೂಷನರಿ ಥಿಯರೀಸ್ ಅಡಾಪ್ಟ್ ಮಾಡಿದ್ದು ಜಾಸ್ತಿ, ನಮ್ಮ ಪ್ರಕಾರ ಯಾವ ರೀತಿಲಿ ಆದದ್ದು ಸೃಷ್ಟಿ? ಯಥಾವತ್ತಾಗಿ ಎಲ್ಲ ಸಕಲ ಜಲಾಚರಚರಗಳು ಮತ್ತೆ ಮನುಷ್ಯ ಪ್ರಾಣಿಗಳು ಎಲ್ಲ ಯಥಾವತ್ತಾಗಿ ಸೃಷ್ಟಿ ಆದದ್ದು ಅಥವಾ ಎವಲ್ಯೂಷನ್ ಒಂದು ಸಣ್ಣ ಸೆಲ್ಲಿಂದ ಇಲ್ಲಿ ಇಷ್ಟು ದೊಡ್ಡ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ ವರೆಗೆ ಆದದ್ದು ಅಂತ ಹೇಳಿ.
ಅದು ಭಾಗವತದಲ್ಲಿ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಐ ಥಿಂಕ್ ಇವಾಗ ಇರೋ ಸ್ಪೆಸಿಫಿಕ್ ಟಾಪಿಕ್ ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದ್ರೆ ನಿಮ್ಮ ಕ್ವಶನ್ಗೆ ಆನ್ಸರ್ ಏನಂತಂದ್ರೆ, ಸಿಂಪಲ್ ಆನ್ಸರ್ ಏನಂತಂದ್ರೆ, ಭಗವಂತ ಯಾವುದು ಇದು ಇಟ್ಸ್ ಮೋರ್ ಆಫ್ ಎವಲ್ಯೂಷನ್ ಕೈಂಡ್ ಆಫ್ ಥಿಂಗ್. ಯಾಕಂದ್ರೆ ಭಗವಂತ 50 ವರ್ಷ ಬ್ರಹ್ಮದೇವರಿಗೆ ಸೃಷ್ಟಿ ಏನು ಅಂದ್ರೆ ಬಾಹ್ಯ ಸೃಷ್ಟಿ ಅಂತ ಇರುತ್ತೆ, ಆಮೇಲೆ ಬ್ರಹ್ಮಾಂಡ ಸೃಷ್ಟಿ ಅಂತ ಆಗುತ್ತೆ. ಸೊ ಹಾಗಾಗಿ ತುಂಬಾ ಡೀಟೇಲ್ಸ್ ಕವರ್ ಮಾಡಿದ್ದಾರೆ ಸೃಷ್ಟಿ ಆಸ್ಪೆಕ್ಟ್ ನಲ್ಲಿ, ಭಾಗವತಾದ ಗ್ರಂಥಗಳಲ್ಲಿ ಹಾಗೂ ಸೃಷ್ಟಿ ಪ್ರಕರಣ ಸುಳಾದಿಗಳಲ್ಲಿ ವಿಜಯದಾಸಾದಿಗಳು ಎಲ್ಲರೂ ತುಂಬಾ ಅದನ್ನ ಡೀಲ್ ಮಾಡಿದ್ದಾರೆ. ಸೊ ಭಗವಂತ ಯಾವುದು ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ್ದು ಮಾಡೋದಿಲ್ಲ, ಎವ್ರಿಥಿಂಗ್ ಇಸ್ ಆಸ್ ಪರ್ ದ ಪ್ರಾಜೆಕ್ಟ್ ಪ್ಲಾನ್ ಅಂಡ್ ಹಿ ನೆವರ್ ಮಿಸಸ್ ದ ಪ್ರಾಜೆಕ್ಟ್ ಪ್ಲಾನ್ ಅನ್ಲೈಕ್ ವಿ. ಅಂದ್ರೆ ನಾವು ಮ್ಯಾನೇಜರ್ಸ್ ಆಗಿ ನಾವು ಪ್ರಾಜೆಕ್ಟ್ ಪ್ಲಾನ್ ಹಾಕಿದ್ರೆ ನಾವು ಎಷ್ಟು ಸಾರಿ ಮಿಸ್ ಮಾಡಿರ್ತೀವಿ ನಮಗೆ ಗೊತ್ತಿರೋದಿಲ್ಲ. ಸೊ ಆದ್ರೆ ಭಗವಂತ ತನ್ನ ಪ್ರಾಜೆಕ್ಟ್ ಪ್ಲಾನ್ ಯಾವತ್ತೂ ಮಿಸ್ ಮಾಡೋದಿಲ್ಲ ಅನ್ಮಾತು. ಅಂಡ್ ಇಟ್ ಹಿ ನೆವರ್ ಪ್ಲಾನ್ ಸಮಥಿಂಗ್ ವಿಚ್ ಈಸ್ ವಿಚ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್ ಅಂತೇಳಿ. ಎವ್ರಿಥಿಂಗ್ ಹ್ಯಾಸ್ ಸಬ್ಸ್ಟ್ಯಾನ್ಷಿಯಲ್ ಮೀನಿಂಗ್. ಆದ್ರೆ ಅವನ್ ಮೀನಿಂಗ್ ಅವ್ನು ಯಾವ ವಿಷಯದಿಂದ ಅವನು ಸೃಷ್ಟಿ ಮಾಡಿದಾನೋ ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ವಿಜಯದಾಸಾದಿಗಳು ಹೇಳ್ತಾರ ಅನ್ಮಾತು. ನಮಗೆ ಅರ್ಥ ಆಗೋದಿಲ್ಲ, ಭೃಗುಮುನಿಪನೇ ತಿಳಿಸ್ಬೇಕು ಅಂತ ಹೇಳ್ತಾರ ಅನ್ಮಾತು. ಸೊ ಹಾಗಾಗಿ ಇಟ್ಸ್ ಮೋರ್ ಕಾಂಪ್ಲೆಕ್ಸ್ ಟಾಪಿಕ್. ಸೊ ಐ ಥಿಂಕ್ ಪ್ರಾಬ್ಲಿ ದಿಸ್ ಇಸ್ ನಾಟ್ ದ ಇಮಿಡಿಯೇಟ್ ಫೋರಮ್ ಟು ಡಿಸ್ಕಸ್ ದಟ್.
ಓಕೆ ಥ್ಯಾಂಕ್ಸ್.
ಯಾ ಈಗ ಅಂದ್ರೆ ಒಂದು ಪುಸ್ತಕ ಉಂಟು ಅಪ್ರೋಕ್ಷಿತ ಆರತಮ್ಯ ಸಂಧಿ ಕವರ್ ಮಾಡೋ ಕಾಲಕ್ಕೆ ಕೆಲವು ಮಟ್ಟಿಗೆ ನಾವು ಅದನ್ನ ಕವರ್ ಮಾಡಿದ್ವಿ. ಅದು ಪ್ರಾಬ್ಲಿ ದಟ್ ಕ್ಯಾನ್ ಬಿ ನೆಕ್ಸ್ಟ್ ಟಾಪಿಕ್ ಆಫ್ಟರ್ ದಿಸ್ ಜೀವಕರ್ತೃತ್ವ ವಿಚಾರ. ಅದು ಕಾಂಪ್ಲೆಕ್ಸ್ ಟಾಪಿಕ್ ಇದೆ. ಸೊ ಅದನ್ನ ನಾವು ಟೇಕಪ್ ಮಾಡಬಹುದು ಸಮ್ ಟೈಮ್ ನೆಕ್ಸ್ಟ್ 3-4 ಮಂತ್ಸ್ 5 ಮಂತ್ಸ್ ಡೌನ್ ದ ಲೈನ್. ಸೊ ಅವಾಗ ಪ್ರಾಬ್ಲಿ ವಿ ಕ್ಯಾನ್ ಗೆಟ್ ಇನ್ ಟು ಮೋರ್ ಡೀಟೇಲ್ಸ್ ಆಫ್ ಆಲ್ ದೀಸ್.
ಆಗ್ಬಹುದು.
ಸುರೇಶ್ ಅವರಿಗೆ ಏನೋ ಕ್ವಶನ್ ಇದೆಯಾ?
ಮತ್ತೆ ಲಿಂಗರಿಯ ಮಾತಾಡಿರ್ತೀರಾ?
ಹೌದು. ಹೌದು, ಜೀವನ ಪ್ರಾಪರ್ಟೀಸ್ ಯಾವಾಗ್ಲೂ ಬಿಟ್ಟು ಹೋಗೋದಿಲ್ಲ ಜೀವನ. ಶಕ್ತಿ ಉಂಟು, ಆದ್ರೆ ಅದು ಆಕ್ಟಿವೇಟ್ ಆಗೋದಿಲ್ಲ. ಯಾ ಶಕ್ತಿ, ಫಾರ್ ಎಕ್ಸಾಂಪಲ್ ಒಂದು ಕಾರ್ ನೀವು ಒಂದು ನೋಡ್ತೀರಿ ರೋಡ್ ನಲ್ಲಿ, ಕಾರ್ ಏನು ಓಡೆ ಬರ್ತಲ್ಲ ಅಲ್ಲೇ ನಿಂತ್ಕೊಂಡ್ ಬಿಟ್ಟಿದೆಯಲ್ಲ ಅಂತಂದ್ರೆ ಇವಾಗ ನಿಂತಿದೆ ಶೋರೂಮ್ ನಲ್ಲಿ, ಹೊರಗೆ ತೆಗೆದ್ರೆ ಓಡ್ತದೆ, ಪೆಟ್ರೋಲ್ ಹಾಕಿ ಓಡಿಸಿದ್ರೆ ಓಡುತ್ತೆ ಮಾತು. ಆ ವಿಧವಾಗಿ ಅಸೃಜಿ ಅವಸ್ಥೆಯಲ್ಲಿ ಕ್ರಿಯಾಶಕ್ತಿ ಉಂಟು ಜೀವನಿಗೆ, ಆದ್ರೆ ಆಕ್ಟಿವೇಟ್ ಮಾಡೋದಿಲ್ಲ ಭಗವಂತ. ಅಂಶಗಳು ಕೂಡ ಅಂಶಗಳು ಎಂಟರ್ ಆಗೋದಿಲ್ಲ ಆದ ಕಾರಣ. ಕರೆಕ್ಟ್, ಹೌದು. ಆ ಅಂಶ ಕ್ಯಾಟ್ಲಿಸ್ಟ್ ತರಹ ಈ ಅಂಶಗಳು ಕ್ಯಾಟ್ಲಿಸ್ಟ್, ಈ ದತ್ತ ಸ್ವಾತಂತ್ರ್ಯ, ಸುಗತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಎಂಬುದು ಎವ್ರಿಥಿಂಗ್. ಯಾ ಸೊ ಈ ಭಗವಂತ ಈ ಅಂಶಗಳು ಜೀವನದಲ್ಲಿ ಅವಾಗ ಪ್ರವೇಶ ಆಗೋದಿಲ್ಲ ಆದ ಕಾರಣ ಅವನಿಗೆ ಕ್ರಿಯಾ ಕಾಣೋದಿಲ್ಲ ಅನ್ಮಾತು. ಮುಂದಕ್ಕೆ ಹೋಗೋಣ. ಯಾ ಸೊ ಏನಂತ ಹೇಳಿದ್ರು, ದತ್ತ ಸ್ವಾತಂತ್ರ್ಯ ಭಗವಂತನದ ಒಂದು ರೂಪ, ಅದರಲ್ಲಿ ಭಗವಂತ 400 ರೂಪಗಳನ್ನು ತೆಗೆದು ಅದರಲ್ಲಿ 132 ಮುಕ್ಕಾಲು ಭಾಗ ತನ್ನಲ್ಲಿಟ್ಕೊಂಡ, 67 ಕಾಲು ಭಾಗ ಲಕ್ಷ್ಮೀದೇವಿಯಲ್ಲಿಟ್ಟ, 52 ಭಾಗಗಳು ಬ್ರಹ್ಮನಲ್ಲಿಟ್ಟ, 48 ಭಾಗಗಳು ವಾಯುದೇವರಲ್ಲಿಟ್ಟ. ಇಟ್ಟ ಅಂತ ಇದ್ದೀನಿ, ಇಟ್ಟ ಅಂತಂದ್ರೆ ಪ್ರವೇಶಿಸಿದ. ಓಕೆ, ಅದನ್ನು ನೀವು ಇಟ್ಟ ಅಂತಂದ್ರೆ ಪ್ರವೇಶಿಸಿದ ಇಸ್ ಈಕ್ವಲ್ ಟು ಹಾಕೊಂಡ್ಬಿಡಿ, ಯಾಕಂದ್ರೆ ಪ್ರವೇಶಿಸಿದ ಸ್ವಲ್ಪ ಕಾಂಪ್ಲೆಕ್ಸ್ ವರ್ಡ್, ಪ್ರತಿ ಸಾರಿ ಹೇಳ್ಬೇಕಂದ್ರೆ ಕಷ್ಟ ನನಗೆ. ಸೊ ಆಮೇಲೆ ರುದ್ರದೇವರಲ್ಲಿ 20 ಗುಣಗಳಿಟ್ಟ, ಇಂದ್ರಕಾಮರಲ್ಲಿ 15, ತತ್ವಾಭಿಮಾನ ದೇವತೆಗಳಲ್ಲಿ 10, ಸಕಲ ಜೀವರಾಶಿಗಳಂತಂದ್ರೆ ಸಾತ್ವಿಕ ಜೀವರಾಶಿಗಳಂತೇಳಿ ಶಂಕರಷ್ಣರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸೊ ಅವರಲ್ಲಿ 10, ಆಮೇಲೆ ಸಮಸ್ತ ನಿತ್ಯ ಯೋಗಿಗಳು, ನಿತ್ಯ ಸಂಸಾರಿಗಳು ಅಂದ್ರೆ ರೋಜ ಯೋಗಿ ಜೀವರು ಹಾಗೂ ಸಮಯೋಗಿಗಳಲ್ಲಿ 45 ಗುಣಗಳಿಟ್ಟ ಅಂತಂದ್ರೆ 8 ರೂಪಗಳಿಂದ ಪ್ರವೇಶ ಮಾಡಿ, ಸೊ ಅವರಲ್ಲಿ 8 ರೂಪಗಳಿಂದ ಪ್ರವೇಶ ಮಾಡಿ ತಾನು ಈ ಎಲ್ಲಾ ಜಗತ್ತಿನ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಅಂತೇಳಿ ಈ ದತ್ತ ಸ್ವಾತಂತ್ರ್ಯ ಎಂಬ ಜೀವನ ಅಪಕ್ವ ದಶಾದಲ್ಲಿ ಉಪಯೋಗ ಮಾಡ್ತಾನೆ. ಆ ಜೀವನ ಅಪಕ್ವ ದಶಾದಲ್ಲಿ ಸಾಧನದ ಒಂದು ಪ್ರಾಜೆಕ್ಟ್ ಪ್ಲಾನ್ ಹಾಕೊಳ್ತಾನೆ ಅನ್ಮದ್ ಭಗವಂತ. ಅಸೃಜ್ಯಾವಸ್ಥೆಯಿಂದ ಜೀವನನ್ನು ಸೃಜ್ಯಾವಸ್ಥೆಗೆ ತಂದ್ಮೇಲೆ ಹಿ ಬೇಸಿಕಲಿ ಪುಟ್ಸ್ ಅಪ್ ಎ ಪ್ರಾಜೆಕ್ಟ್ ಪ್ಲಾನ್, ಎವ್ರಿ ಜೀವ ವಿಲ್ ಹ್ಯಾವ್ ಎ ಪ್ರಾಜೆಕ್ಟ್ ಪ್ಲಾನ್ ಅಸೋಸಿಯೇಟೆಡ್ ವಿತ್ ಹಿಮ್ ಅನ್ಮಾತು. ಇಲ್ಲ ಅಲ್ಲ ಬರ್ತೀನಿ. ಸೊ ಪ್ರಾಜೆಕ್ಟ್ ಪ್ಲಾನ್ ಹಾಕ್ತಾನೆ ಅನ್ಮಾತು, ಪ್ರಾಜೆಕ್ಟ್ ಪ್ಲಾನ್ ಹಾಕಿ ಆ ಪ್ರಾಜೆಕ್ಟ್ ಪ್ಲಾನ್ ವಿಧವಾಗಿ ಜೀವನಿಂದ ಯಾವ್ಯಾವ ಜನ್ಮಗಳು ಕೊಡ್ಬೇಕು, ಯಾವ ಜನ್ಮ ಕೊಟ್ಟ ಕಾಲಕ್ಕೆ ಏನೇನ್ ತಿನ್ಸ್ಬೇಕು, ಏನೇನ್ ಕುಡಿಸ್ಬೇಕು, ಏನೇನ್ ನೋಡಿಸ್ಬೇಕು, ಏನೇನ್ ಮಾತಾಡಿಸ್ಬೇಕು, ಏನೇನ್ ಒದರಿಸ್ಬೇಕು, ಪಶು ಪಕ್ಷಿಗಳಾದ ಕಾಲಕ್ಕೆ ಏನೋ ಒದರ್ತಾ ಇರ್ತೀವಿ, ಯಾವ ಕಾಲಕ್ಕೆ ಏನೇನ್ ವ್ಯಾಪಾರ ನಡೀತಾ ಇರುತ್ತೆ ಎಲ್ಲಾ ಜೀವರಾಶಿಗಳಲ್ಲಿ ಪ್ರಾಜೆಕ್ಟ್ ಪ್ಲಾನ್ ಹಾಕ್ತಾನೆ ಅನ್ಮಾತು. ಯಾವಾಗ ಕೂಗ್ಬೇಕು, ಅದು ಯಾವಾಗ ನಿದ್ದೆ ಮಾಡ್ಬೇಕು, ಎಷ್ಟೊತ್ತು ನಿದ್ದೆ ಮಾಡ್ಬೇಕು, ಈ ಪ್ರಾಜೆಕ್ಟ್ ಪ್ಲಾನ್ ಹಾಕೊಳ್ತಾನೆ ಅನ್ಮಾತು. ಅಂದ್ರೆ ಒಂದು ಜೀವ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದು ಮುಕ್ತಿಗೆ ಹೋಗೋ ಪರ್ಯಂತ ಈ ಜೀವನ ಲೈಫ್ ಸ್ಕ್ಯಾನ್ ಹೇಗಿರ್ಬೇಕಂಬುದು ದೇವರು ಹಿ ಡಿಸೈಡ್ಸ್. ಇವರಿಂದ ಅಶುದ್ಧಿಯಾವಸ್ಥೆಯಿಂದ ಶುದ್ಧಿಯಾವಸ್ಥೆಗೆ ತಂದ ಕಾಲಕ್ಕೆ. ಅಂದ್ರೆ ಅದ್ರ ಮುಂಚಿತವಾಗಿ ದೇವರಿಗೆ ಪ್ರಾಜೆಕ್ಟ್ ಗೊತ್ತಿರಲಿಲ್ಲ ಈ ಜೀವನ ಬಗ್ಗೆ ಅಂತಂದ್ರೆ, ಇಲ್ಲ ಹಾಗ್ ಗೊತ್ತಿಲ್ಲ ಅಂತಲ್ಲ, ಜೀವನಿಗೆ ಸದಾ ಸರ್ವಕಾಲದಲ್ಲಿ ಎಲ್ಲಾ ಜೀವರಾಶಿಗಳ ಬಗ್ಗೆ, ಎಲ್ಲಾ ಜೀವರಾಶಿಗಳ ತಾರತಮ್ಯ, ಎಲ್ಲಾ ಜೀವರಾಶಿಗಳ ಸಾಧನ ಎಲ್ಲ ಗೊತ್ತಿರುತ್ತೆ ಮತ್ತೆ ಅವನಿಗೆ. ಆದ್ರೆ ಜಸ್ಟ್ ಡಿಸ್ಕಷನ್ ಸೇಕ್ ಏನಂತಂದ್ರೆ, ಭಗವಂತ ಅಶುದ್ಧಿಯಾವಸ್ಥೆಯಿಂದ ಶುದ್ಧಿಯಾವಸ್ಥೆ ಬಂದ ಕಾಲಕ್ಕೆ ಒಂದು ಪ್ರಾಜೆಕ್ಟ್ ಅನ್ನ ಹಾಕೊಂಡು ಅದ್ರ ಪ್ರಕಾರ ನಡ್ಕೊಳ್ತಾ ಹೋಗ್ತೇನೆ ನನ್ನ ಜೀವನ. ಪ್ರಾಜೆಕ್ಟ್ ಹ್ಯಾಸ್ ನಾಟ್ ಇಟ್ ಸ್ಟಾರ್ಟೆಡ್ ಆ ಜೀವನಿಗೆ, ಅದು ಅಶುದ್ಧಿಯಾವಸ್ಥೆಯಿಂದ ಜೀವ ಸ್ವಭಾವ ಇಸ್ ನಾಟ್ ಎ ಪ್ರಾಜೆಕ್ಟ್ ಪ್ಲಾನ್. ಜೀವ ಸ್ವಭಾವ ಈಸ್ ಸಮ್ ಸ್ವಭಾವ ಒಂದು ಏನೋ, ಅವನು ಅವನ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಡಿಫೈನ್ ಮಾಡುತ್ತೆ ಆ ಸ್ವಭಾವ. ಅವನು ಎಷ್ಟು ಜ್ಞಾನ ತುಂಬಿಕೋಬಹುದು, ಅವನು ಎಷ್ಟು ಏನು ಭಕ್ತಿ ತುಂಬಿಕೋಬಹುದು, ಅವನು ಎಷ್ಟು ವೈರಾಗ್ಯ ತುಂಬಿಕೋಬಹುದು ಎಂಬುದು ಒಂದು ಕಾಂಪೋನೆಂಟ್, ಅದನ್ನು ಡಿಫೈನ್ ಮಾಡುತ್ತೆ ಅನ್ನ ಮಾತು. ಇಟ್ ಬೇಸಿಕಲಿ ದ ಕಂಟೈನರ್ ವಿಚ್ ಡಿಫೈನ್ಸ್ ದ ಏನು ದ ಏನು ದ ಕಾನ್ಸಂಟ್ರೇಷನ್ ಆಫ್ ದೀಸ್ ತ್ರೀ ಅನ್ನ ಮಾತು. ನೋ, ನಾಟ್ ಬೇಸ್ಡ್ ಆನ್ ದಟ್, ನಾಟ್ ಬೇಸ್ಡ್ ಆನ್ ದಟ್. ಆ ಪ್ರಾಜೆಕ್ಟ್ ಪ್ಲಾನ್ ತಯಾರು ಮಾಡ್ಲಿಕ್ಕೆ ದಿಟ್ ಇಸ್ ನಾಟ್ ದ ಓನ್ಲಿ ಕ್ರೈಟೀರಿಯಾ. ಜೀವನ ಸ್ವಭಾವ, ಜೀವನ ಅನಾದಿ ಕರ್ಮ, ಆಮೇಲೆ ಲಿಂಗ ದೇಹದ ಉಪಚಯ, ಈ ಎಲ್ಲದರ ಬೇಸಿಸ್ ಆಗಿ ಭಗವಂತನ ಪ್ರಾಜೆಕ್ಟ್ ಪ್ಲಾನ್ ತಯಾರು ಮಾಡ್ಕೊಳ್ತಾನೆ ನನ್ನ ಮಾತು. ಆ ಪ್ರಾಜೆಕ್ಟ್ ಪ್ಲಾನ್ ಪ್ರಕಾರ ಜೀವನನ್ನು ಈ ಟೇಕ್ಸ್ ಜೀವ ಥ್ರೂ ದೋಸ್ ಮೆನಿ ಫೇಸಸ್ ಅನ್ನ ಮಾತು, ಟಿಲ್ ದ ಜೀವ ಗೆಟ್ಸ್ ಇಂಟು ಮುಕ್ತಿ. ಎಲ್ಲಾ ವ್ಯಾಪಾರಗಳು ಆ ಪ್ರಾಜೆಕ್ಟ್ ಪ್ಲಾನ್ ಆದಗಳಿಗೆ ಹೋಗಿದ್ ಮುಗಿತು, ಟಿಕ್ ಮಾಡ್ತಾನೆ ನನ್ನ ಮಾತು. 100% ನಾವು ಹಾಕ್ತಲ್ಲ ಪ್ರಾಜೆಕ್ಟ್ ಪ್ಲಾನ್ ಅಲ್ಲಿ 100% ಅಂತ ಹಾಕೊಳ್ತಾ ಹೋಗ್ತಾನೆ ನನ್ನ ಮಾತು. ಕೊನೆಗೆ ಮುಕ್ತಿ ಕರ್ಕೊಂಡು ಹೋದ ಕಾಲಕ್ಕೆ ಈ ಬೇಸಿಕಲಿ ದ ಟೋಟಲ್ ಪ್ರಾಜೆಕ್ಟ್ ದ ಟಾಪ್ ಲೆವೆಲ್ ಪ್ರಾಜೆಕ್ಟ್ ಸಬ್ ಪ್ರಾಜೆಕ್ಟ್ ಎಲ್ಲ ಮುಂಚೆ ಟಿಕ್ ಮಾಡ್ಕೊಳ್ತಾ ಹೋಗ್ತಾನೆ, ಕೊನೆಗೆ ಲಾಸ್ಟ್ ಲೆವೆಲ್ ಪ್ರಾಜೆಕ್ಟ್ 100% ಮಾಡ್ಬಿಟ್ಟು ಜೀವನ ಮುಕ್ತಿ ಕೊಟ್ಕೊಳ್ತಾನೆ, ಆ ಪ್ರಾಜೆಕ್ಟ್ ಕ್ಲೋಸ್ ಮಾಡ್ತಾನೆ ನನ್ನ ಮಾತು. ಆ ತರ ಅನ್ನ ಮಾತು. ಸೊ ಹಾಗೇನ್ ಮಾಡ್ತಾನೆ ಭಗವಂತ, ಈ ತರಹ ದತ್ತ ಸ್ವಾತಂತ್ರ್ಯ ರೂಪದಿಂದ ಅಪಕ್ವ ದಶಾದಲ್ಲಿ ಕಾರ್ಯಗಳು ಮಾಡ್ತಾನೆ. ಅಪಕ್ವಾಪಕ್ವ ದಶಾದಲ್ಲಿ ಸ್ವಗತ ಸ್ವಾತಂತ್ರ್ಯ ರೂಪದಿಂದ ಅಂತೇಳಿ ತಿಳಿಸ್ತಾ ಇದ್ದಾರೆ. ಏನ್ ಈ ಸ್ವಗತ ಸ್ವಾತಂತ್ರ್ಯ ಅಂತಂದ್ರೆ, ಈ ದೇವರು ತನ್ನ 132 ಮುಕ್ಕಾಲು ಭಾಗಗಳು ತಾನು ಇಟ್ಕೊಂಡಿಲ್ಲ ಸಪರೇಟ್ ಆಗಿ, ಯಾಕೆ ಇಟ್ಕೊಂಡ ಅಂತೇಳಿ ಅದಕ್ಕೂ ತಿಳಿಸ್ತಾರೆ. ಯಾರು ಸಂಘರ್ಷ ನೋಡಿ ಅದಕ್ಕೂ ಒಳ್ಳೆ ಪ್ರಮೇಯವನ್ನು ಕೊಟ್ಟಿದ್ದಾರೆ. 132 ಮುಕ್ಕಾಲು ಭಾಗಗಳು ಇಟ್ಕೊಂಡಲ್ಲ, ಸಪರೇಟ್ ಔಟ್ ಮಾಡಿದ್ನಲ್ಲ ಆ 400 ಭಾಗದಲ್ಲಿ, ಅದರಲ್ಲಿ ಒಂದು ಗುಣ ತೆಗಿತಾನೆ ಅನ್ಮಾತು ಭಗವಂತ. ಒಂದು ಗುಣ ತೆಕ್ಕೊಳ್ತಾನೆ, ತೆಕ್ಕೊಂಡು ಅದರಲ್ಲಿ ಈ ಬೇಸಿಕಲಿ ಬ್ರೇಕ್ ದಟ್ ಇಂಟು 4 pieces, 4 ಭಾಗಗಳು ಮಾಡ್ತಾನೆ. ಅಂದ್ರೆ ಅವರೇ 4 ರೂಪಗಳು ತಗೊಳ್ತಾನೆ ಅದರಲ್ಲಿಂದ, ಆ ಒಂದು ಗುಣದಿಂದ 4 ರೂಪಗಳು ತಗೊಂಡು ಅದಕ್ಕೆ ಸ್ವಗತ ಸ್ವಾತಂತ್ರ್ಯ ಅಂತ ಹೆಸರು ಕೊಡ್ತಾನೆ ಅನ್ಮಾತು. ಈ ಬೇಸಿಕಲಿ ಸ್ವಗತ ಸ್ವಾತಂತ್ರ್ಯ ರೂಪಗಳು ತಗೊಳ್ತಾನೆ ಅಂತ ಅರ್ಥ ಅನ್ಮಾತು. ಆ 4 ರೂಪಗಳನ್ನು ಒಂದೊಂದನ್ನು 10 ಭಾಗವಾಗಿ ಡಿವೈಡ್ ಮಾಡ್ತಾನೆ ಅನ್ಮಾತು. ಅಂದ್ರೆ ಆಯ್ತು, ಒಂದು ಮೊದಲನೇದ್ರಲ್ಲಿಂದ 10 ಬಂದ್ವು, ಎರಡನೇದ್ರಲ್ಲಿಂದ 10 ಬಂದ್ವು, ಮೂರನೇದ್ರಲ್ಲಿಂದ 10 ಬಂದ್ವು, ನಾಲ್ಕನೇದ್ರಲ್ಲಿಂದ 10 ಬಂದ್ವು, ಅಂದ್ರೆ ಎಷ್ಟಾದ್ವು 40. ಈ 40 ಮತ್ತೆ ಈ ಜೀವರಾಶಿಗಳಲ್ಲಿ ಹಂಚ್ತಾನೆ ಅನ್ಮಾತು. ಈ ಜೀವರಾಶಿಗಳಲ್ಲಿ ಅಗೇನ್ ಈ 40 ಗುಣಗಳು ಬಂದ್ವಲ್ಲ, ಅದರಲ್ಲಿ ಫಸ್ಟ್ 10 ಬಂದ್ವಲ್ಲ, ಒಂದು ಮೊದಲನೇ ಒಂದು ಗುಣ ತಗೊಂಡ ದತ್ತ ಸ್ವಾತಂತ್ರ್ಯ ಗುಣದಿಂದ ಒಂದು ಗುಣ ತಗೊಂಡ ಆ ಒಂದು ಗುಣದಲ್ಲಿ 4 ಗುಣಗಳು ಮಾಡಿದ, ಅಂದ್ರೆ ಅವನ್ 4 ರೂಪವಾಗಿ ಅದನ್ನ ತಾನು ಆದ ಸ್ವಗತ ಸ್ವಾತಂತ್ರ್ಯ ಗುಣದಿಂದ ಆದ, ಅದನ್ನ ಮತ್ತೆ 10 ಸ್ವಗತ ಸ್ವಾತಂತ್ರ್ಯ ಗುಣಗಳು ಮಾಡಿಕೊಂಡಲ್ಲ, ಅದರಲ್ಲಿ 5 1/4 5 1/4 ಪ್ರಕ್ವನಲ್ಲಿ ಇಡ್ತಾನೆ ನನ್ನ ಮಾತು. 4.75 ಯಾರಲ್ಲಿ, ನಮ್ಮ ಇವರಲ್ಲಿ, ಯಾರು ನಮ್ಮ ವಾಯುದೇವರಲ್ಲಿ ಇಡ್ತಾನೆ ನನ್ನ ಮಾತು. ಔಟ್ ಆಫ್ 10 ಔಟ್ ಆಫ್ ಫಸ್ಟ್ 10 40 ಅಲ್ಲಿ ಔಟ್ ಆಫ್ 40 ಅನ್ನು ತಗೊಳ್ತೀವಿ, ಔಟ್ ಆಫ್ ಫಸ್ಟ್ 10 ಅನ್ನು
ತಗೊಳ್ತೀವಿ.
ಸೊ ಫಸ್ಟ್ ಮುಗಿತು ಅಂದ್ರೆ ಇಲ್ಲಿ 40 10 ಮುಗಿಸ್ಕೊಂಡ್ ಬಿಟ್ವಿ, 40 10 ಮುಗಿಸ್ಕೊಂಡ್ ಬಿಟ್ವಿ. ನೆಕ್ಸ್ಟ್ 10 ಏನ್ ಮಾಡ್ತಾನೆ, ಶುಕ್ರದೇವರಲ್ಲಿ 20 ಇಡ್ತಾನೆ, ಇಂದ್ರಕಾಮರಲ್ಲಿ 1.5 ಇಡ್ತಾನೆ, ಎಲ್ಲಾ ತತ್ವಾಭಿಮಾನ ದೇವತೆಗಳಲ್ಲಿ ಒಂದಿಡ್ತಾನೆ, ಎಲ್ಲಾ ಜೀವರಾಶಿಗಳಲ್ಲಿ ಒಂದಿಡ್ತಾನೆ, ಆದ್ಮೇಲೆ ಕಲ್ಯಾಣಿ ಸಮಸ್ತ ತಮೋ ರಜೋ ಯೋಗ್ಯರಲ್ಲಿ 4.5 ಇಡ್ತಾನೆ ನನ್ನ ಮಾತು. ಅದರಲ್ಲಿ ಇನ್ನೊಂದು 10 ಕಂಪ್ಲೀಟ್ ಮಾಡ್ಕೊಂಡ, ಸೊ 20 ಕಂಪ್ಲೀಟ್ ಮಾಡ್ಕೊಂಡ ರುದ್ರದೇವರು 2 ಬರ್ತೀನಿ. ಸೊ 2 ಕಂಪ್ಲೀಟ್ ಮಾಡ್ಕೊಂಡ, 2 parts of 10 ಕಂಪ್ಲೀಟ್ ಮಾಡ್ಕೊಂಡ, ಇನ್ನ 2 ಟೆನ್ಸ್ ಮಿಕ್ಕಿವೆ ಅಲ್ಲ, ಆ 2 ಟೆನ್ಸ್ ಏನ್ ಮಾಡ್ತಾನೆ ಕಂಬೈನ್ ಮಾಡ್ಬಿಟ್ಟು ಅದರಲ್ಲಿ ಆ 2 ಟೆನ್ಸ್ ನಲ್ಲಿ 20 ಮಿಕ್ಕಿವೆ ಅಲ್ಲ, 20 1/3 2/3 ಪೋರ್ಷನ್ ತನ್ನಲ್ಲಿ, 1/3 ಪೋರ್ಷನ್ ಲಕ್ಷ್ಮೀದೇವಿ ಇಡ್ತಾನೆ ನನ್ನ ಮಾತು. ಇದು ಸ್ವಗತ ಸ್ವಾತಂತ್ರ್ಯ ಗುಣ. ಇದೇ ರೀತಿ ಇದೇನು ಪಕ್ವಾಪಕ್ವ ದಶಾದಲ್ಲಿ ಕೆಲಸ ಮಾಡುತ್ತೆ ಈ ಗುಣ ಭಗವಂತನ ಪಕ್ವಾಪಕ್ವ ದಶಾದಲ್ಲಿ. ಅದೇನಂತ ನೋಡೋಣ ಮತ್ತೆ, ವಿಲ್ ಗೋ ಥ್ರೂ ಈ ಕೇಸ್ ಸ್ಟಡಿ, ಟೈಮ್ ಆಗ್ತಾ ಇದೆ. ಓಕೆ, ಕೊನೆಯಾಗಿ ಸರ್ವ ಸ್ವಾತಂತ್ರ್ಯ ಗುಣ ಇದೇನು, ಇದ್ರ ವೈಶಿಷ್ಟ್ಯ ಅಂತಂದ್ರೆ ಜೀವನ ಪಕ್ವ ದಶಾದಲ್ಲಿ ಇದರ ಕಾರ್ಯ ಕಾರ್ಯ ಅನ್ಮಾತು, ಜೀವನ ಪಕ್ವ ದಶಾದಲ್ಲಿ ಇದ್ರ ಕಾರ್ಯ ಏನ್ ಮಾಡಿಸ್ತದೆ ಇದು, ಅದು ಏನ್ ಮಾಡಿಸ್ತದೆ ಅನ್ನೋದು ನೋಡೋಣ. ಹೇಗ್ ಮಾಡ್ತಾನೆ ಇದನ್ನ, ಮತ್ತೆ ದತ್ತ ಸ್ವಾತಂತ್ರ್ಯ ಗುಣದಿಂದ ಒಂದು ಭಾಗ ತಕ್ಕೊಂಡು ಮತ್ತೆ ಈ 40% ಮಾಡಿ ಇದರ ತರಹ ದೇವರು ಜೀವನ ಕೊಡ್ತಾನೆ ಅನ್ಮಾತು ಅಂತೇಳಿ. ಇದು ವಿಷ್ಣು ರಹಸ್ಯಾದಿ ಗ್ರಂಥಗಳಲ್ಲಿ ಉಪೋದ್ಘಾತ ಅಂದ್ರೆ ಬಂದಿದೆ ಅಂತೇಳಿ ದಾವಣಗೆರೆ ಭೀಮರಾಯರು ತಾವು ಪ್ರಾಬ್ಲಿ ಸಂಕರ್ಷ ನೋಡಿದ್ರೆ ವ್ಯಾಖ್ಯಾನ ನೋಡಿದ್ರೆ ಗೊತ್ತಿಲ್ಲ. ಹಾಗೂ ನಮ್ಮ